தேவம் நாராயணம் நத்வா சர்வதோஷ விவர்த்திதம் பரிபூர்ணம் குருமுச்சான் கீதார்த்தம் வச்சாமி லேசதா. மகா தாத்பரிய விரோதாச்சா தச்சோக்தம் புரஸ்தாத் நகி அஸ்வாதந்திரேண உற்பத்தி கர்த்துகு பிராதான்யம். மகா தாத்பரியக்கு விரோதமாகத்தக்கந்த அர்த்தவன்னு மாடக்கூடாது. ಅದೇನು ಅಂತ ಹಿಂತಚ್ಚ ಉಕ್ತಂ ಪುರಸ್ತಾತ್, ಮಹಾತಾತ್ಪರ್ಯ ವಿಷ್ಣು ಸರ್ವೋತ್ತಮತ್ವದಲ್ಲಿ, ಆದ್ದರಿಂದ ಅದಕ್ಕೆ ವಿರೋಧ ಬರತಕ್ಕಂಥ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಹಿ ಅಸ್ವಾತಂತ್ರೇಣ ಉತ್ಪತ್ತಿ ಕರ್ತುಹು ಪ್ರಾಧಾನ್ಯಂ. ಯಾರಿಗೆ ಸ್ವಾತಂತ್ರೇಣ, ಅದು ಹಿಂದೆ ಬಂದು ಓದಿದ್ದಾಗಲೇ ಅದನ್ನು, ಇತೋಪಿ ನಾಬುದ್ಧಿಪೂರ್ವ ಬ್ರಹ್ಮಣ ಸೃಷ್ಟಿ ರೀತ್ಯಾ ಮಹಾತಾತ್ಪರ್ಯ ಪರಬ್ರಹ್ಮಣ ಸರ್ವೋತ್ತಮತ್ವೇ ಯತಃ ಸರ್ವೇದ ಯತ್ ಸರ್ವೇದಾಂ ಮಹಾತಾತ್ಪರ್ಯಂ ತದ್ವಿರೋಧಾಚ್ಚ ಇತ್ಯರ್ಥಃ. ಪರಬ್ರಹ್ಮಣಃ ಸರ್ವೋತ್ತಮತ್ವೇ, ವಿಷ್ಣು ಸರ್ವೋತ್ತಮತ್ವದಲ್ಲೇ ಸರ್ವೇದಗಳ ಮಹಾತಾತ್ಪರ್ಯ ಇರೋದರಿಂದ ಅದಕ್ಕೆ ವಿರುದ್ಧವಾಗಿ ಬ್ರಹ್ಮಶಬ್ದ ಬೇರೆ ಅರ್ಥವನ್ನು ಮಾಡಿದರೆ ಅದು ಸರಿಯಾಗಲಿಕ್ಕೆ, ತಾತ್ಪರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ತದೇವ ಕುತಃ ಮಹಾತಾತ್ಪರ್ಯ ಅಂತ ಹೇಗೆ ಹೇಳ್ತೀರಿ ಅಂದರೆ, ತಚ್ಚ ಉಕ್ತಂ ಪುರಸ್ತಾತ್, ಅದನ್ನೆಲ್ಲ ಹಿಂದೆ ಹೇಳಿ ಆಗಿದೆ ಅಂತ ಹೇಳಿದರು. ತಚ್ಚೇತಿ ಉಕ್ತಂ ಸಾಧಿತಂ, ಉತ್ತಮ ಅಂದರೆ ಬರೀ ಹೇಳಿದ್ದೇವಲ್ಲ, ಅದನ್ನು ಸಾಧಿಸಿ ತೋರಿಸಿದ್ದೇವೆ ಅಂತ ಅರ್ಥ. ಕಥಂ ತದ್ವಿರೋಧ, ಅದು ವಿರೋಧ ಹೇಗೆ ಬರುತ್ತೆ? ಇತ್ಯತಃ ನಹೀತಿ, ಸರ್ವೋತ್ತಮನಾದ ಪರಮಾತ್ಮ ಕರ್ಮ ಬ್ರಹ್ಮೋದ್ಭವಂ ವಿಧಿ, ಅಲ್ಲಿ ಅರ್ಥ ಮಾಡೋದು ಬಿಟ್ಟುಬಿಟ್ಟು ಬೇರೆಯದನ್ನು ಮಾಡಿದರೆ ಪರಮಾತ್ಮನಿಗೆ ಅಪ್ರಾಧಾನ್ಯ ಬಂತು. ಯಾರಿಗೆ ಪ್ರಾಧಾನ್ಯ ಬಂತು? ಬೇರೆಯವರಿಗೆ. ಅದು ಸರಿಯಲ್ಲ. ಪ್ರಾಧಾನ್ಯಂ ಸರ್ವೋತ್ತಮತ್ವಂ, ಪ್ರಾಧಾನ್ಯಕ್ಕೆ ಧಕ್ಕೆ ಬರದಂತೆ ಅರ್ಥ ಮಾಡಬೇಕೇ ಹೊರತು ಪ್ರಾಧಾನ್ಯಕ್ಕೆ ವಿರೋಧ ಬರಬಾರದು. ಅಸ್ವಾತಂತ್ರೇಣ ಉತ್ಪತ್ತಿ ಕರ್ತೃತ್ವಸ್ಯ ಪ್ರಾಧಾನ್ಯ ವಿರೋಧಿತ್ವೇಪಿ ಅಬುದ್ಧಿಪೂರ್ವಂ ಉತ್ಪಾದಕತ್ವಸ್ಯ ಕಿಮಾಯಾತಂ. ಅಸ್ವಾತಂತ್ರೇಣ ಉತ್ಪತ್ತಿ ಕರ್ತೃತ್ವಸ್ಯ ಪ್ರಾಧಾನ್ಯ ವಿರೋಧತ್ವೇಪಿ ಅಬುದ್ಧಿಪೂರ್ವಂ ಉತ್ಪಾದಕತ್ವಸ್ಯ ಕಿಮಾಯಾತಂ. ಅಸ್ವಾತಂತ್ರೇಣ ಉತ್ಪತ್ತಿ ಕರ್ತೃತ್ವ ಉಳಿದವರಿಗಿದೆ. ಪ್ರಾಧಾನ್ಯ ವಿರೋಧಿತ್ವೇಪಿ, ಪ್ರಾಧಾನ್ಯಕ್ಕೆ ವಿರೋಧ ಬರಬಹುದು, ಆದರೆ ಅಬುದ್ಧಿಪೂರ್ವಂ ಉತ್ಪಾದಕತ್ವಸ್ಯ ಕಿಮಾಯಾತಂ. ಅಬುದ್ಧಿಪೂರ್ವಕವಾಗಿ ವೇದಗಳು ಹೇಳುತ್ತೆ ಅನ್ನೋದಕ್ಕಿಂತ ಈ ರೀತಿ ಹೇಳೋದು ವಾಸಿ ಅಲ್ವಾ ಅಂತ ಕೇಳಿದವನು. ಇತ್ಯತಃ ಅಸ್ವಾತಂತ್ರ್ಯಂಚ ಇತಿ, ಅದು ಸರಿಯಲ್ಲ. ಅಸ್ವಾತಂತ್ರ್ಯಂಚ ತದ ಅಮತಿಪೂರ್ವಕತ್ವೇನ ಭವತಿ ಕಾರ್ಯಸ್ಯ ಪುರುಷಪತಿ ಪೂರ್ವಕತ್ವ ಅಭಾವೇನ ಅಭಾವೇ ತತ್ರ ತಸ್ಯ ಪುರುಷಸ್ಯ ಅಸ್ವಾತಂತ್ರ್ಯಂ ಭವತಿ ತತ್ತ ದೃಷ್ಟಾಂತಮಃ ಯಥೇತಿ. ಅಲ್ಲಿ ವಿಷ್ಣುವಿನಿಂದ ಹುಟ್ಟೋದು ಅಂತ ಹೇಳಿದರೆ ಅಲ್ಲಿ ಅಭಿಪ್ರಾಯ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಅಭಿಪ್ರಾಯ ಇದೆ. ಆದರೆ ಏನಿಲ್ಲ, ಕರ್ತೃತ್ವ ಇಲ್ಲ. ಯಾರಿಗೆ? ಪರಮಾತ್ಮ ವೇದಗಳನ್ನು ಬರೆದಿಲ್ಲ ಅಷ್ಟೇ ಹೊರತು ವೇದಗಳನ್ನು ಉಚ್ಚಾರಣೆ ಮಾಡ್ತಾನೆ ಮತ್ತು ಅಭಿಪ್ರಾಯ ಸಮೇತ ಉಚ್ಚಾರಣೆ ಮಾಡೋದ್ರಿಂದ ಅಬುದ್ಧಿಪೂರ್ವಕತ್ವ ಇದೆ ಅಂತ ವಾದ ಮಾಡಿಕೊಡುದು ಅಂತ ಹೇಳಿದರು. ಹಿಂದೆ ಬಂದಿದೆ ಅದು. ಇನ್ನೊಬ್ಬರು ಬರೆದ ವಾಕ್ಯವನ್ನು ನಮ್ಮ ಅಭಿಪ್ರಾಯ ಇಟ್ಕೊಂಡು ಹೇಳಬಾರ್ದಂತೇನೂ ಇಲ್ಲ, ಮತ್ತು ಅದೇ ಅಭಿಪ್ರಾಯ ನಾವು ಇಟ್ಕೊಂಡು ಹೇಳಬಾರ್ದಂತೂ ಇಲ್ಲ. ಆದ್ದರಿಂದ ವೇದಗಳ ಅಭಿಪ್ರಾಯ ಏನಿದೆ ಅವಕ್ಕೆ ಬುದ್ಧಿ ಇಲ್ಲ. ಆದರೆ ಪರಮಾತ್ಮ ಅವುಗಳನ್ನು ಏನಂತ ಹೇಳ್ತಾನೆ, ಅವರ ಅಭಿಪ್ರಾಯವನ್ನು ಈ ಬರಹ ಹೇಳ್ತಾನೆ. ಆದ್ದರಿಂದ ತನ್ನ ಅಭಿಪ್ರಾಯ ಇಲ್ಲ, ವೇದಗಳ ಅಭಿಪ್ರಾಯ ಇದೆ, ಹೇಳೋದು ತಾನು. ಆದ್ದರಿಂದ ಪರಮಾತ್ಮನ ಏನು ಬರಲಿಲ್ಲ, ಈಗ ಮುಖ್ಯತ್ವ ಬರಲಿಲ್ಲ, ಪ್ರಾಧಾನ್ಯನೇ ಬಂತು. ರೋಗಾದೀನಾಂ ಪುರುಷಜನ್ಯತ್ವೇ ವಿ ಬುದ್ಧಿಪೂರ್ವಕತ್ವ ಅಭಾವ. ಪರಮಾತ್ಮ ಬರದಿಲ್ಲ, ಬುದ್ಧಿಪೂರ್ವಕತ್ವ ಇದೆ. ರೋಗಗಳು ನಮ್ಮಲ್ಲಿ ಇದೆ, ಬುದ್ಧಿಪೂರ್ವಕತ್ವ ಇಲ್ಲ, ಉಲ್ಟಾಪಟ್ಟ ಇದೆ. ರೋಗದಲ್ಲಿ ನಮ್ಮ ದೇಹದಲ್ಲೇ ರೋಗ ಇದೆ. ನಾವು ಬುದ್ಧಿಪೂರ್ವಕ ರೋಗ ತಂದ್ಕೊಂಡಿದ್ದೇವಾ? ಇಲ್ಲ. ಅಂದ್ರೆ ನಮ್ಮಲ್ಲಿ ಇದ್ರೂ ಕೂಡ ಬುದ್ಧಿಪೂರ್ವಕತ್ವ ಇಲ್ಲ. ಅದೇ ರೀತಿಯೇ ದೇವರು ಬರದೇ ಹೋಗಿದ್ರೂ ಬುದ್ಧಿಪೂರ್ವಕತ್ವ ಇದೆ. ಎರಡಕ್ಕೂ ಏನಿಲ್ಲ, ಸಂಬಂಧ ಇಲ್ಲ. ಬರೆದೇ ಹೋದ ಮೇಲೆ ಬುದ್ಧಿಪೂರ್ವಕತ್ವ ಇರಕೂಡುದು ಅಂತ ಹೇಳಬಾರದು. ಬರೆದೇ ಇದ್ದವರು ಕೂಡ ಈ ಮಾತನ್ನು ನಾನು ಒಪ್ತೀನಿ ಅಂತ ಹೇಳ್ಬೋದು ಇನ್ನೊಬ್ಬರ ಮಾತನ್ನು. ಅದೇನಾಯಿತು, ತಾನು ಬರೆದೇ ಹೋದರೂ ಕೂಡ ಬುದ್ಧಿಪೂರ್ವಕತ್ವ ಬಂತಲ್ಲಿ. ಅದೇ ರೀತಿ ರೋಗಾದಿಗಳು ತನ್ನಲ್ಲೇ ಇದ್ದರೂ ಕೂಡ ಏನಿಲ್ಲ ಅದರಲ್ಲಿ, ತನಗೆ ರೋಗ ಬೇಕು ಅಂತ ಬುದ್ಧಿಯಿಂದ ಹುಚ್ಚಿಕೊಂಡಿದ್ದಲ್ಲ. ಆದ್ದರಿಂದ ಕರ್ತೃತ್ವ ಇದ್ದಲ್ಲಿ ಏನಿರಬೇಕಾಗಿಲ್ಲ, ಅಧಿಷ್ಠಾನ ಇದ್ದಲ್ಲಿ ಬುದ್ಧಿಪೂರ್ವಕತ್ವ ಇರಬೇಕಾಗಿಲ್ಲ. ಅದೇ ರೀತಿಯೇ ಬುದ್ಧಿಪೂರ್ವಕತ್ವ ಇಲ್ಲದೆ ಹೋದಾಗಲೂ ಕೂಡ ಕರ್ತೃ ಉಚ್ಚಾರಣಕತ್ವ ಇರಬಹುದು, ಉಪದೇಶಕತ್ವ ಇರಬಹುದು ಅಂತ ಹೇಳಿದರು. ಇವತ್ತು ಭಾಷ್ಯದ ಗ್ರಂಥ ಟೀಕಾರ ಹೇಳುತ್ತಾರೆ, ಆಚಾರ ಅಭಿಪ್ರಾಯ ಇದೆ, ಟೀಕಾರ ಅಭಿಪ್ರಾಯನೂ ಇದೆ, ಸೂತ್ರಕಾರ ಅಭಿಪ್ರಾಯನೂ ಇದೆ, ಮತ್ತೆ ಒಂದೇ ಅಭಿಪ್ರಾಯ ಎಲ್ರಿಗೂ ಇದೆ, ವಿರೋಧನೆ ಬರಲಿಲ್ಲ. ಆದ್ದರಿಂದ ಬರೆದೇ ಇದ್ದ ಮಾತ್ರಕ್ಕೇನೆ ಅಲ್ಲಿ ಅಭಿಪ್ರಾಯ ಇಲ್ಲ ಅಂತ ಹೇಳಬಾರದು. ಅವನ ವಾದ ಏನಿತ್ತು, ವೇದಗಳು ಜಡ ಪದಾರ್ಥಗಳು, ಅಭಿಪ್ರಾಯನೇ ಇಲ್ಲ. ಆದರೆ ದೇವರು ಬರದೇನೆ ಅಂದರೆ ಭಾರಿ ಮಹತ್ವ ಇರುತ್ತೆ, ಯಾರೂ ಬರೋದಿಲ್ಲ ಅಂದ್ರೆ ಏನು ಮಹತ್ವ ಇರುತ್ತೆ ಅಂತ ಕೇಳಿದ. ಹಾಗಲ್ಲ, ಅದಕ್ಕೆ ವಾಕ್ಯಗಳಿಗೆ ತಂದೆ ಅಭಿಪ್ರಾಯ ಯಾವಾಗಲೂ ಇದ್ದೇ ಇರುತ್ತೆ. ಉಚ್ಚಾರಣೆ ಮಾಡೋ ಪರಮಾತ್ಮನ ಅಭಿಪ್ರಾಯವನ್ನು ಹೊರಗೆ ಹಾಕೋದ್ರಿಂದ ಅಭಿಪ್ರಾಯ ಇಲ್ಲ ಅಂತ ಹೇಳಬೇಕಾಗಿಲ್ಲ ಅಂತ ಹೇಳಿದರು. ಅಗ್ನಿಗೆ ಸುಡಗುಣ ಹೇಗಿದೆಯೋ ಹಾಗೆ, ಅಗ್ನಿಗೆ ಸುಡಗುಣ ಹೇಗಿದೆ, ಸಹಜವಾಗಿದೆ. ವಾಕ್ಯಗಳಿಗೆ ಬೋಧಕತ್ವ ಸಹಜವಾಗಿದೆ, ಗೊತ್ತಾಯ್ತಾ? ಅವ್ರಿಗೆ ಬೋಧನೆ ಮಾಡಕ್ ಬರೋದಿಲ್ಲ, ಬೋಧಕ ಒಳಗೆ ಅದಕ್ಕೊಂದು ಅರ್ಥ ಇದೆ, ಅರ್ಥ ಪರಮಾರ್ಥ ಇಟ್ಕೊಂಡು ಹೇಳ್ತಾನೆ, ಆದ್ರಿಂದ ವಿರೋಧ ಇಲ್ಲ. ಹೌದು, ನಾನು ಮಾತಾಡ್ಬೇಕಾದ್ರೆ ಏನಿರ್ಬೇಕು, ನಾ ಏನು ಮಾತಾಡ್ತೀನಿ ಅಂತ ಎಚ್ಚರ ಇರ್ಬೇಕು, ಹೊತ್ತಾನೆ ಏನು ಮಾತಾಡ್ತೀನಿ ಅಂತ ಎಚ್ಚರ ಇರ್ಬೇಕು. ಆಮೇಲೆ ಹೇಳಿದ್ರೆ ಗೆಟ್ಟವಟ್ಟು ಅಂದ್ರೆ ಹೌದು ನಾ ಹೇಳಿದೆ ಅಭಿಪ್ರಾಯ ಹೇಳ್ಬೇಕಾದ್ರೆ, ಓ ಹೌದಾ ಯಾರ ನೋಡಿದೆ ಹೇಳ್ಬಿಟ್ಟೆ ಸಾರಿ ಅಂತ, ಅದು ಆ ರೀತಿ ಇಲ್ಲ. ಆ ರೀತಿ ಹೇಳೋ ಕೆಲವು ಮಾತಿರುತ್ತೆ, ಕೆಲವು ಸರ್ ಹೌದು ಉದ್ದೇಶಪೂರ್ವಕ ಹೇಳಿದ್ದೇನೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪರಮಾತ್ಮ ವೇದಗಳನ್ನು ಉಚ್ಚಾರಣೆ ಮಾಡ್ಬೇಕು ಏನಂತ ಮಾಡ್ತಾನೆ, ಉದಾಹರಣೆ ನಾವು ಬೇರೆ ಭಾಷೆ ಹೇಳ್ತೀವಿ ಅಂತ ತಿಳ್ಕೊಬೋಣ, ಹೀಗ ಶಂಕರ ಭಾಷೆ ಹೀಗಿದೆ, ನಮ್ಮ ಅಭಿಪ್ರಾಯ ಇಲ್ಲ ಅದರೊಳಗೆ, ಗೊತ್ತಾ, ಅವ್ರು ಹೇಳ್ತಾರೆ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಆಚಾರ್ಯ ಹೇಳ್ಬೇಕಾದ್ರೆ ಅವ್ರು ಹೇಳೋ ಅಭಿಪ್ರಾಯ ನಮ್ಮ ಅಭಿಪ್ರಾಯನೂ ಹಾಗೇನೆ ಇದೆ, ಅರ್ಥ ಆಯ್ತಾ? ಇನ್ನೊಬ್ಬರ ಮಾತಿನಲ್ಲಿ ನಮ್ಮ ಅಭಿಪ್ರಾಯ ಇರಕೂಡುದು ಅಂತಿಲ್ಲ, ಅರ್ಥ ಆಯ್ತಾ? ಆದ್ರಿಂದ ಪರಮಾತ್ಮನ ಅಭಿಪ್ರಾಯ ಇರೋದಿಲ್ಲ ಅಂತ ಹ್ಯಾಕ್ ತಿಳ್ಕೊಂಡಿದ್ದೇನೆ, ಈಗ ತಿಳ್ಕೋಬೇಕಾದ ಕಾರಣ ಇಲ್ಲ. ತತಶ್ಚ ಬುದ್ಧಿಪೂರ್ವ ಉತ್ಪಾದಕತ್ವಾತ್ ಅಸ್ವಾತಂತ್ರ್ಯ, ಸ್ವಾತಂತ್ರ್ಯ ಇರೋದು ಯಾರಿಗೆ? ಈ ವೇದಗಳಿಗೆ ಅಸ್ವಾತಂತ್ರ್ಯ, ದೇವರಿಗೆ ಅಸ್ವಾತಂತ್ರ್ಯ, ಸ್ವಾತಂತ್ರ್ಯನೇ ಉಚ್ಚಾರಣೆ ಮಾಡ್ತಾನೆ. ಅಸ್ವಾತಂತ್ರ್ಯಾತ್ ಅಪ್ರಾಧಾನ್ಯಂ ಪ್ರಸಜ್ಜೈತ ಇತಿ, ದೇವರಿಗೆ ಅಸ್ವಾತಂತ್ರ್ಯ ಬರಲಿ, ಇನ್ನೊಬ್ಬರು ಬರೋದನ್ನು ಹೇಳ್ತಾನೆ ಅಂದರೆ ಹಾಗಿದ್ರೆ ಇನ್ನೊಬ್ಬ ಅನಾಧಿಕಾರದ ಜೀವರನ್ನ ಆಕಾಶಾದಿಗಳನ್ನು ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಹೇಳಿ ಅಸ್ವಾತಂತ್ರ್ಯ ಬಂತೇನು ಬರಲಿಲ್ಲ. ವೇದಗಳ ಉಚ್ಚಾರಣೆ ಪರಮಾತ್ಮ ಮಾಡ್ತಾನೆ, ಅವನಾದ ವೇದಗಳು ಬರೆದಿಲ್ಲ ಅಂದಮೇಲೆ ಪರಮಾತ್ಮ ಆ ಮಟ್ಟಿಗೆ ಕಡಿಮೆ ಆಯ್ತಲ್ಲ ಅಂದರೆ ಏನು ಕಡಿಮೆ ಆಗೋದಿಲ್ಲ. ಉಚ್ಚಾರಣೆ ಮಾಡೋದು ಇವನಧೀನ, ಆದ್ದರಿಂದ ಅಂತ ಅಧೀನ ವೇದಗಳಿಗಿದ್ದೇ ಇದೆ, ಅದೆಲ್ಲ ಬಂದಿದೆ ಈಗಾಗಲೇ ಸಾಧನಾ. ಇದರಲ್ಲಿ ಏನು ಹೇಳ್ತಾರೆ, ದ್ವಿತೀಯ ಅಧ್ಯಾಯದೊಳಗೆ ಪರಮಾತ್ಮ ಸರ್ವಕರ್ತ ಅಂತ ಹೇಳಿದ್ದೀರಿ, ವೇದಗಳು ಸೃಷ್ಟಿನ ಬರದಿಲ್ಲ ಅಂತ ಹೇಳಿದ್ದೀರಿ, ಸರ್ವಕರ್ತ ಹೇಗಾಗ್ತಾನೆ? ಅದೇ ರೀತಿ ಆಕಾಶಕ್ಕೆ ಹುಟ್ಟೇ ಇಲ್ಲ ಅಂತ ಹೇಳ್ತೀರಿ, ಆಕಾಶ ಪರ್ವತ ಹುಟ್ಟುತ್ತೋ ಇಲ್ವೋ? ಹುಟ್ಟುತ್ತೆ ಅಂದರೆ ಆಕಾಶ ಅನಾದಿನಿತ್ಯ ಅಲ್ಲ ಆಯಿತು, ಹುಟ್ಟೋದಿಲ್ಲ ಅಂದರೆ ದೇವರಿಗೆ ಕರ್ತೃತ್ವ ಇಲ್ಲ ಅಂತ, ಇದೇನು ಮಾಡ್ತೀರಿ ಅಂತ ಕೇಳಿ ಅದಕ್ಕೆ ಹೇಳ್ತಾರೆ ಆಕಾಶಕ್ಕೆ ಅನಾದಿನಿತ್ಯತ್ವ ಇದೆ, ಆದರೆ ಅದರ ಒಂದು ಅಭಿವ್ಯಕ್ತಿ ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿದೆ. ಆದ್ದರಿಂದ ಏನು ಬಂತ ಅಲ್ಲಿ ಈಗ ಅದಿನಿಂದ ಬಂತೇ ಬಂತು, ಉದಾ ಅಪಾಯಿಂಟಿಂಗ್ ಅಥಾರಿಟಿ ಹೋಗ್ಬಿಡ್ತಾನೆ, ಇಂಥವ್ರಿಗೆ ಕೆಲಸ ಮಾಡುವಂತ ಕಳಿಸಿಬಿಡ್ತಾನೆ ಅವನು ಅಪಾಯಿಂಟಿಂಗ್ ಅಥಾರಿಟಿ, ಅಲ್ಲಿ ಹೋಗ್ತಾನೆ. ಅವನೇನು ಅವನ ಹತ್ರ ಮಾತು ಕೇಳೋದಿಲ್ಲ ಅವ್ರು, ಯಾಕೆ ನೀವೇನು ಅಪಾಯಿಂಟ್ ಮಾಡಿ ಹೋಗಿ ಅಂತ ಕೇಳಿದರೆ ಅಪಾಯಿಂಟ್ ಮಾಡಬೇಕಾಗಿಲ್ಲ. ಅದಕ್ಕೆ ಏನಾಗಿದೆ, ಅವನು ಸಾಲಿಡ್ ಮೇಲೆ ಸುಪೀರಿಯರ್ ಆಗಿದ್ದಾನೆ ಎಂಬ ಕಾರಣಕ್ಕೆ ಏನಾಗ್ಬಿಡ್ತಾನೆ, ಅವನು ಕಂಟ್ರೋಲಿಂಗ್ ಅಥಾರಿಟಿ ಆಗಿಬಿಡ್ತಾನೆ. ಅದರಿಂದ ಇವತ್ತು ತಂದೆ ಮಗ ಲೋಕದಲ್ಲೇ ನೋಡೋಣ, ದುರ್ಯೋಧನ ಮಗ ಧೃತರಾಷ್ಟ್ರ ತಂದೆ, ಅವನ ಮಾತೇ ಕೇಳ್ತಾ ಇಲ್ಲ, ಹುಟ್ಟಿದ ಮಾತ್ರಕ್ಕೆ ಮಾತು ಕೇಳಬೇಕು ಅಂತಿಲ್ಲ. ಆದರೆ ಭೀಮಾದಿಗಳು ದೇವರ ಸರ್ ಸರಸಾ ವಹಿಸಿ ಕೇಳ್ತಾರೆ, ಅರ್ಥ ಇರೋದಕ್ಕೆ ಕಂಟ್ರೋಲಿಂಗ್ ಕೆಪಾಸಿಟಿ ಬರಬೇಕಾದ್ರೆ ಹುಟ್ಟಿಸೇ ಬರಬೇಕು ಅಂತಿಲ್ಲ, ಅರ್ಥ ಆಯ್ತಾ? ಪರಮಾತ್ಮ ಹುಟ್ಟಿಸಿಲ್ಲ ಅಂದರೆ ಹೇಗೆ ಅಧಿಕಾರ ಬರುತ್ತೆ ಅಂತ ಕೇಳಿದ್ರೆ, ಹುಟ್ಟಿಸಿದ ಮಾತ್ರಕ್ಕೆ ಅಧಿಕಾರ ಬರಲೂ ಬೇಕಾಗಿಲ್ಲ, ಹುಟ್ಟಿಸ್ತಾ ಇದ್ರೆ ಅಧಿಕಾರ ಇಲ್ಲ ಅಂತಲೂ ಅಲ್ಲ. ಆಕಾಶಾದಿಗಳು ಪರಮಾತ್ಮ ಸೃಷ್ಟಿ ಮಾಡದೆ ಹೋಗಿದ್ರು ಕೂಡ ಅವುಗಳ ಮೇಲೆ ಏನಿದೆ, ಸಂಪೂರ್ಣ ಹತೋಟಿ. ಎಷ್ಟರ ಮಟ್ಟಿಗೆ ದ್ರವ್ಯಂ ಕರ್ಮಚ ಕಾಲಶ್ಚ, ಉದಾಹರಣೆಗೆ ಒಬ್ಬ ಕೆಳಗಿನ ಅಧಿಕಾರಿ ಮೇಲೆ ಮೇಲಿನ ಅಧಿಕಾರಿ ಅಧಿಕಾರ ಇದೆ, ಎಷ್ಟರ ಮಟ್ಟಿಗಿದೆ? ಲಿಮಿಟೆಡ್ ಸೆನ್ಸ್ ಅಲ್ಲಿ. ಅದು ಹೃದಯ ಏನು ಮಾಡ್ತಿದ್ರೆ ಮೋದೋಯ್ತು, ಆದರೆ ಪರಮಾತ್ಮ ನಾನು ಬಿಟ್ಟು ಹೋಗಕ್ಕೆ ಬರೋದೇ ಇಲ್ಲ. ಇವತ್ತು ಸಿಟ್ಟು ಬಂದು ಮೀನು ಹೊರಗೋಗ್ತೇನೆ ನೀರಿಂದ ಏನಾಗುತ್ತದ, ಸತ್ತೋಗ್ಬಿಡುತ್ತೆ. ಆ ಪರಮಾತ್ಮರ ಸ್ವಾತಂತ್ರ್ಯ, ಆತನ ಹಿರಿಮೆ ಅನ್ನೋದು ಇನ್ಕಂಪೇರಬಲಿ ಗ್ರೇಟ್. ಆದ್ದರಿಂದ ಹುಟ್ಟಿಸಿಲ್ಲ ಅನ್ನೋ ಕಾರಣಕ್ಕೆ ಅಸ್ವಾತಂತ್ರ್ಯ ಬರುತ್ತೆ ಅಂತ ಹೇಳಬೇಕಾಗಿಲ್ಲ ಅಂತ ಹೇಳಿ. ಹೌದು, ಮತ್ತೆ ಅದೇ ಹೇಳಿದ್ದೇನು, ಮನ್ನಣೆ ಸಿಗಬೇಕಾದ್ರೆ ಬರೆದ್ರೆ ಮನ್ನಣೆ ಸಿಗುತ್ತೆ ಅಂತಿಲ್ಲ, ಗೊತ್ತಾಯ್ತಾ? ಆದರೆ ಅರ್ಥ ಇದ್ರೆ ಮನ್ನಣೆ ಸಿಗುತ್ತೆ, ಸರಿಯಾದ ಅರ್ಥ ಇದ್ರೆ ಅದಕ್ಕೊಂದು ಮಾತು ಹೇಳಿಬಿಟ್ರು, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಗಿಳಿ ಹೇಳಿದ್ರು ಸರಿಯಾದ ಮಾತಾದ್ರೆ ಕೇಳಿ, ಚಿಕ್ಕ ಮಗು ಹೇಳಿದ್ರು ಸರಿಯಾದ ಮಾತನ್ನು ಕೇಳಿ ಅಂತ ಹೇಳಿಬಿಟ್ರು. ಅದರಿಂದ ಏನು ಬಂತು ನಮಗೀಗ, ಯಾರು ಬರೀತಾರೆ ಇಂಪಾರ್ಟೆಂಟ್ ಆಗಲೇ ಇಲ್ಲ, ಅದರಲ್ಲಿ ಏನಿದೆ ಇಂಪಾರ್ಟೆಂಟ್. ಅದಕ್ಕೆ ಆಚಾರ್ಯ ಹೇಳ್ತಾರೆ ಪ್ರಾಮಾಣ್ಯಂ ಸ್ವತಃ ಹೇಳಿದ್ದಾರೆ, ಅದು ಪ್ರಾಮಾಣ್ಯ ಎಂಬುದು ಏನಾಗೋದಿಲ್ಲ, ವೆರಿಟಿ ಹುಟ್ಟಿ ಬರೋದಿಲ್ಲ, ಎಲ್ಲಿರುತ್ತದೋ ಸ್ವತಃ ಇನ್ಹೆರೆಂಟ್ ಆಗಿರೋದು, ಗೊತ್ತಾಯ್ತಾ? ಪ್ರಾಮಾಣ್ಯ ಇನ್ಹೆರೆಂಟ್. ಅದು ನಿಮ್ಮ ಪ್ರಶ್ನೆ ಯಾರಿಗೆ ಬರುತ್ತಿದೋ, ನೈಯಾಯಕರು ಮೊದಲಾದವರು ಇದ್ದಾರೆ, ಇದರಿಂದ ಪ್ರಾಮಾಣ್ಯ ಹೊರಗಿಂದ ಬರಬೇಕು ಅಂತ ಹೇಳ್ತಾರೆ, ಅವರಿಗೆ ಪ್ರಾಬ್ಲಮ್ ಇದೆ, ಅರ್ಥ ಆಯ್ತಾ? ನಮಗೆ ಸಮಸ್ಯೆ ಇಲ್ಲ, ಪ್ರಾಮಾಣ್ಯಂ ಸ್ವತಃ ಅಂತ ಹೇಳಿದ್ದಾರೆ, ಇದನ್ನು ಮರಿಬಾರದು. ಅದಕ್ಕೆ ಮುಖ್ಯ ಉತ್ತರ ಅದೇ ಪ್ರಶ್ನೆ ಕೇಳಿದವನು, ನೀವು ಹೇಳಿದ ಪ್ರಶ್ನೆನೇ, ವೇದ ಯಾರೂ ಬರಲಿಲ್ಲ ಅಂದರೆ ಪ್ರಾಮಾಣ್ಯನೇ ಬರೋದಿಲ್ಲಲ್ಲ, ಬರೆದಿದ್ದರೆ ಒಂದು ಮಹತ್ವ ಇರುತ್ತೆ, ಯಾರು ಬರೆದಿದ್ದಾರೆ ಅಂತೇಳಿ ಅಂತ ಕೇಳಿದರೆ, ಬರೆಯೋದ್ರಿಂದ ಮಹತ್ವ ಬರೋದಿಲ್ಲ, ವಸ್ತುವಿನಲ್ಲಿ ಹೇಗಿರಬೇಕದು ಸಹಜವಾಗಿರುತ್ತೆ. ಪ್ರಾಮಾಣ್ಯ ಎಂಬುದು ಅದು ಇನ್ನೆರೆಂಟ್ ಕ್ವಾಲಿಟಿ, ಇನ್ನೆರೆಂಟ್ ನ್ಯಾಚುರಲ್ ಕ್ವಾಲಿಟಿ, ಆದ್ದರಿಂದ ಅದು ಇನ್ನೊಬ್ಬರಿಂದ ತಿಳಿಯುತ್ತೆ ಹೊರತು ಬರೋದಿಲ್ಲ, ಸೃಷ್ಟಿ ಆಗೋದಿಲ್ಲ. ಅರ್ಥಾತ್ ಹಾಲು ಅವನು ತಂದುಕೊಡೋದೇ ಹೊರತು ಹಾಲು ಅವನು ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ, ಹಸುರೇ ಸೃಷ್ಟಿ ಮಾಡಬೇಕು, ಇವನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಅದು ಆ ರೀತಿ ಪ್ರಾಮಾಣ್ಯ ಎಂಬುದು ಅದರೊಳಗೆ ಇರುತ್ತೆ, ಆ ಪ್ರಶ್ನೆ ಅದು ತಿಳ್ಕೊಂಡಾಗ ಪ್ರಶ್ನೆ ಹೋಗ್ಬಿಡುತ್ತೆ, ಅರ್ಥ ಆಯ್ತಾ? ಯಾವ್ದಕ್ಕೆ ವೇದಾನ್ ಉದಾಹರಣೆಗೆ ಒಬ್ರಿದ್ದಾರೆ ಕಂಟ್ರೋಲ್ ಒಳ್ಳೆ ಭಾರಿ ಬುದ್ಧಿವಂತ ಹುಡುಗಿದ್ದಾರೆ, ಮೇಷ್ಟ್ರು ಗುಡ್ ಅಂತ ಹೇಳ್ತಾರೆ. ಅವ್ರ ಬುದ್ಧಿವಂತಿಕೆ ಗೊತ್ತಾಗಿದ್ದು ಯಾವಾಗ? ರೆಕಗ್ನೈಸ್ ಮಾಡಿದಾಗ. ಅರ್ಥ ಆಯ್ತಾ? ವೇದಗಳ ಮಹತ್ವ ಬಂದಿದ್ದು ಉಚ್ಚಾರಣೆ ಮಾಡಿದವರು ಹಾಗೆ ಬಿದ್ದಿರ್ತಿದ್ವು. ಉಚ್ಚಾರಣೆ ಮಾಡಿದ್ದಕ್ಕೆ ಅವಳ ಮಹತ್ವ ಗೊತ್ತಾಯ್ತು. ಆದ್ದರಿಂದ ಪರಮಾತ್ಮ ಏನು, ಅದು ಮಹತ್ವ ಕೂಡ ಏನಂತಿದೆ ವಿಷ್ಣು ಸರ್ವೋತ್ತಮ ಅಂತ ಹೇಳೋದ್ರಿಂದ ಮತ್ತೆ ಗೊತ್ತಾಯ್ತಾ? ಅವೇನು ಯಾರನ್ನೇ ಹೇಳ್ತಾ ಇಲ್ಲ, ವೇದಗಳು ದೇವರು ಸರ್ವೋತ್ತಮ ಅಂತ ಏಕೋ ವಿಷ್ಣು ಹೇಳ್ತಾರೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾದಿ ಶಂಕರ ಆಗಿಲ್ಲ ಹೇಳೋದ್ರಿಂದ ಮಹತ್ವ ಬಂತು. ಇಲ್ಲರ ಮಹತ್ವ ಸತ್ಯ, ಅದು ಸತ್ಯ ಹೇಳಿದ್ದಕ್ಕೆ ಮಹತ್ವ ಬಂತಾದ್ರಿಂದ, ಬೇರೆದ್ರಿಂದ ಅಲ್ಲ. ಹೇಳಿದ್ದಕ್ಕೆ ಬಂತು, ಉಚ್ಚಾರಣೆ ಮಾಡಿದ್ದಕ್ಕೆ ಬಂತು, ಹೇಳಿದ್ದಕ್ಕೆ ಬಂತು, ವೇದವ್ಯಾಸರು ನಿರ್ಣಯ ಮಾಡಿದ್ದಕ್ಕೆ ಬಂತು, ಅವನ ನಿಯಮನ ಮಾಡ್ತಾರೆ ಅಂತ ಬಂತು. ಅವೆಲ್ಲ ಇರೋದ್ರಿಂದ ಸರಿಯಾಯ್ತು. ನಮ್ಮಲ್ಲೇ ಇದೆ ವಾಚ್ 10 ಇಯರ್ಸ್ ಗ್ಯಾರಂಟಿ ಅಂತ ಕೊಟ್ಬಿಟ್ಟ. ಪಟ್ ಪಟ್ ಅಂತ ಹೋದ ಪುಡಿಪುಡಿ ಆಗೋಯ್ತು. ಏನು ಹೋಯ್ತು ಅಂತ ಕೇಳಿದ್ರೆ, ಸರಿಯಾಗಿ ಮೇಂಟೈನ್ ಮಾಡಿದರೆ, ಮೇಂಟೆನೆನ್ಸ್ ಒಂದು ಪದ ಇದೆ, ಅದಕ್ಕೆ ಯಾವುದು ಅನಾದಿನಿತ್ಯ ಅನಾದಿನಿತ್ಯತ್ವ ಯಾರು ಮೇಂಟೈನ್ ಮಾಡಬೇಕು? ಪರಮಾತ್ಮ ಅದೇ ಅದೇ ಅಧೀನ್ ದ್ರವ್ಯಂ ಕರ್ಮಚ ಕಾಲಶ್ಚ ಅಂದ್ರೆ ಅದೇ ಅರ್ಥ. ಪರಮಾತ್ಮ ನಿಯಮನ ಮಾಡಿದವರು ಏನಾಗ್ತಿತ್ತು? ಅದು ಅದಕ್ಕೆ ಸ್ವತಃ ಕರ್ತೃತ್ವ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಜಡಾದಿಗಳಿಗೆ ಕರ್ತೃತ್ವನೇ ಇಲ್ಲ. ಅದ್ಮೇಲೆ ಯಾರೋ ಒಬ್ರು ನಿಯಮನ ಮಾಡಬೇಕು, ಅದ್ಯಾರು ಪರಮಾತ್ಮ. ಅದ್ಮೇಲೆ ಆಟೋಮೆಟಿಕ್ ಅಲ್ಲ, ಯಾವುದೂ ಆಟೋಮೆಟಿಕ್ ಅಲ್ಲ. ಆದ್ರಿಂದ ದೇವರಿಂದ ಹಾಗೇ ಆಗತ್ತೆ. ಹಾಂ, ಎಷ್ಟೋ ಸರ್ತಿ ಅಧಿಕಾರ ಇದ್ದು ಮಾತ್ರಕ್ಕೇನೆ ಕೆಲಸ ಆಗಬೇಕು ಅಂತಿಲ್ಲ. ಎಲಿಜಿಬಿಲಿಟಿ ಬಂತು ಅವನಿಗೆ, ಎಲಿಜಿಬಿಲಿಟಿ ಬಂತು. ಹೈಯರ್ ಆಫೀಸರ್ ಏನು ಮಾಡಬೇಕು ಅದನ್ನ, ಈಗ 15 ವರ್ಷ ಆದಷ್ಟ ಪ್ರಮೋಷನ್, 15 ವರ್ಷ ಆಯ್ತು ಅವನಿಗೆ, ಪ್ರಮೋಷನ್ ಕೊಡಲಿಲ್ಲ. ಇವನು ತಾನೇ ಬರ್ಕೊಳ್ಳೋಗಿಲ್ಲ ಪ್ರಮೋಟೆಡ್ ಟೈಮ್ ಅಂತೇಳಿ, ಬರ ಅಲ್ಲಿಂದ ಬರಬೇಕದು. ಎಷ್ಟು ಸರಿ ಯಾವುದಕ್ಕೋಸ್ಕರ ಕೊಡೋದಿಲ್ಲ, ಸಿ ಆರ್ ಸರಿ ಇಲ್ಲ ಅಂತ ಕೊಡೋದಿಲ್ಲ, ಅಥವಾ ಅವ್ನಿಗೆ ವೈಯಕ್ತಿಕ ದ್ವೇಷ ಇರುತ್ತೆ ಕೊಡೋದಿಲ್ಲ. ಎಷ್ಟು ಜನ ಹಾಗಾಗಿಬಿಡ್ತಾರೆ, ಒಳ್ಳೆ ಪೋಸ್ಟು, ಇವ್ನು ಬರಲೇಬೇಕು. ಅವನು ಏನು ಮಾಡ್ತಾನೆ ಗೊತ್ತಾ, ಇನ್ನೊಂದು ಜೀವನೇನು ಅಪಾಯಿಂಟ್ ಮಾಡಿಬಿಡ್ತಾರೆ. ಅವನೇನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ಗೆ ಸಾಯೋವರೆಗೂ ಮುಗಿಯೋದಿಲ್ಲ ಅದು. ಗೊತ್ತಾಯ್ತಾ? ಅವ್ರಿಗೆ ಗೊತ್ತು, ಹೋಗಲಿ ಅಂತಲೇ ಬಿಟ್ಬಿಡ್ತಾರೆ. ಅದು ಕಣ್ಣು ಗೆದ್ದ ಅವನು, ಒಬ್ಬರು ಹಾಗಾಯ್ತು ನಮ್ಮ ಫ್ರೆಂಡ್ಗೆ, ಅವನು ರಿಟೈರ್ ಆದ್ಮೇಲೆ ಬಂತು. ಸರಿ, ಅವನು ಆಗಬೇಕಾಗಿತ್ತು, ಏನಾಗಬೇಕಾಗಿತ್ತು, ಏ ಕೆಲಸ ಬೋದು, ಈಗ ವಯಸ್ಸಾಗಿ ಬರಾಗೇ ಇಲ್ಲ ಅವನು. ಅಂದ್ರೆ ಏನಾಯ್ತು, ಈಗ ನಿಮ್ಮ ನಿಮ್ಮ ಶಕ್ತಿ ಇದ್ರೂ ಕೂಡ ಅದು ಅಕ್ಸೆಪ್ಟ್ ಆಗದವರು ಏನಿಲ್ಲ, ಅದಕ್ಕೆ ವ್ಯಾಲ್ಯೂ ಬರಲೇ ಇಲ್ಲ. ಕೊನೆಗೆ ಅವ್ನು ಏನು ಹೇಳ್ಕೊ, ಗೆದ್ದೆ ಅಂತ ಹೇಳ್ಕೊಂಡು ಡೈರೆಕ್ಟರ್ ಆಗಲು ಸೇರಿಸ್ಕೊಂಡು ಸಿಗಲೇ ಇಲ್ಲ ಅವನು. ಕೊನೆಗೆ ಅರ್ಹತೆ ಇತ್ತು, ಎಲ್ಲ ಇತ್ತು, ಅವ್ರು ಜೂನಿಯರ್ ಮಾಡಿದ್ರು, ಅವ್ರು ಹೋಗ್ಬಿಟ್ಟ. ಇವನು ಉಳ್ಕೊಂಡು ಹಾಗೆ 10 ವರ್ಷ ನಡೆದು ಗೆದ್ದ, ಏನು ಉಪಯೋಗ ಅದರಿಂದ? ಅದು ಏನಾಯ್ತು, ಇದರಿಂದ ಯೋಗ್ಯತೆ ಇದ್ದು ಮಾತ್ರಕ್ಕೇನೆ ಕಾಂಪಿಟೆಂಟ್ ಅಥಾರಿಟಿ ಅನ್ನ ರೆಕಗ್ನೈಸ್ ಮಾಡದೆ ಹೋದ್ರೆ ಏನಿಲ್ಲ, ಅದಕ್ಕೆ ಮಹತ್ವ ಇಲ್ಲ. ಆಗ ನಮಗೆ ದೇವರ ಅನುಗ್ರಹ ಮಾಡೋದು ಅರ್ಥ ಆಗುತ್ತೆ. ಉಳಿದವರೆಲ್ಲ ಏನು ಮಾಡಿದ್ರು, ಜ್ಞಾನ ಬಂದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತೇವೆ ಅಂತೇಳಿ. ಜ್ಞಾನ ಬಂದ್ರೆ ಮೋಕ್ಷಕ್ಕೆ ಹೋಗೋದಿಲ್ಲ, ಏನು ಬೇಕು ಅದಕ್ಕೆ? ದೇವರ ಪ್ರಸಾದ ಬೇಕು, ಅದು ಇಂಪಾರ್ಟೆಂಟ್. ಅಥವಾ ನಾರಾಯಣ ಪ್ರಸಾದ ಮೃತೆ ನಮೋಕ್ಷ, ಎಲ್ಲ ಕಡೆಗೂ ನಡೆಯುತ್ತೆ. ಈ ತರಕಾರಿ ಮಾಡೋಳೆ ಇದ್ದಾಳೆ ಅಂತ ತಿಳ್ಕೊಂಬೋಣ, ಜಗಳ ಆಡ್ಕೊಂಡು ಹೋಗಿರ್ತಾರೆ, ಹೊರಿಸ್ಕೊಂಡು ಹಿಂಗೆ ಕೊಡ್ಮೆ ಕೊಡೋದವ್ರು ಅಂತ ಹೇಳ್ಬಿಡ್ತಾ. ಅವಳು ಭಾರಿ, ಅವಳು ಯೋಗ್ಯತೆ ಏನೇ ಇಲ್ಲ, ಬಡವಳು ಇದು ಇಲ್ಲಪ್ಪ, ಏನೂ ಇಲ್ಲ. ತರಕಾರಿ ಒಳಗೆ ತಿರಿದ ಕೊಡೋದಿಲ್ಲ ಅಂತ ಹೇಳ್ತಾವೆ, ಇಲ್ಲ ಬೈದ್ರೆ ಕಳ್ತರ ಆಗುತ್ತೆ, ಗುಂಡಗಿರಿ ಆಗುತ್ತೆ, ನಾವು ಕೊಡೋದಿಲ್ಲ, ಮುಗಿದೋಯ್ತು ಅಷ್ಟೆ. ಅವಾಗ ಏನಾಯ್ತು, ಈಗ ಅವ್ರು ಒಪ್ಪಿದ್ರೆ ತಾನೇ ಕೊಡಕ್ಕೆ ಸಾಧ್ಯ. ಇದು ಚಿಕ್ಕವರ ಸ್ಥಿತಿನೇ ಹೀಗಿರಬೇಕಾದ್ರೆ ದೇವರ ಒಪ್ಪದೆ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಆದ್ದರಿಂದ ದೇವರ ಅನುಗ್ರಹ ಅನ್ನೋದೇನದು ಬೇಕು, ನಿಮಗೆ ಕೊಡೋದಿಲ್ಲ ನಾನಷ್ಟೇ, ನಾನು ಮನೆ ಬಿಸಾಕ್ತೀನಿ, ನಿಮಗೆ ಕೊಡೋದಿಲ್ಲ. ಏನು ಮಾಡ್ತೀರಾಗ, ಯಾರು ಹೇಳಿದ್ರೆ ಕೇಳೋದಿಲ್ಲ, ಏನು ಸಾಧ್ಯನೇ ಇಲ್ಲ, ಏನು ಮಾಡಲಿಕ್ಕಾಗ. ಅದು ಇಷ್ಟು ಸಣ್ಣವ್ರ ಮೇಲೆ ಡಿಪೆಂಡೆನ್ಸ್ ಇದ್ದಾಗ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ, ಆತನ ಆತನ ಡಿಪೆಂಡೆನ್ಸ್ ಎಂಬುದು ಯಾರಿಗೂ ತಪ್ಪಿಸ್ಕೊಳಕ್ಕಾಗದೆ. ಏನು ಯಾರು? ಹಾಂ ಹೌದು, ಹಾಂ ಹಾಂ ಹೌದು ಹೌದು, ಅದೇ ಹೇಳ್ತಾರೆ. ಅಂದ್ರೆ ಬಂತ ತತ್ವನಿದೆಲ್ಲ ಆಗಲೇ, ಜನ್ಮಾಂತರ ಶ್ರುತಾಸ್ತಾಸ್ತು ಮುನೀನಾಂ ಪ್ರತಿಭಾಷ್ಯಂತಿ. ಅದು ದೇವರ ಅನುಗ್ರಹದಿಂದ ಜನ್ಮಾಂತರದ ಕೇಳಿದ ವೇದ ಫ್ಲಾಶ್ ಆಗುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ಜಡಭರತರಾದಿ ಹೇಗೆ ಹಿಂದಿನ ದಿನ ಜ್ಞಾಪಕ ಆಯ್ತಾ, ಹಾಗೆ ಮೊದಲು ಕೇಳಿರ್ತಾರೆ ಫಸ್ಟ್ ಹಿಂದಿನ ದಿನದಲ್ಲಿ ಒಂದು ಎರಡು, ಈಗ ಜ್ಞಾಪಕ ಆಗುತ್ತೆ ಜನ್ಮದಲ್ಲಿ. ಈಗ ಯಾರಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿದ್ದಿಲ್ಲ, ಈಗ ಫ್ಲಾಶ್ ಆಯ್ತು. ಅದು ಅನುಗ್ರಹ. ಅದಕ್ಕೆ ಪ್ರತಿಭಾ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ರವೇ ನಮಃ. ಪರೀಕ್ಷೆಯಲ್ಲಿ ಕೂತಿರ್ತಾನೆ, ಎಷ್ಟು ಯೋಚನೆ ಬರೋ, ಹೊರಗೆ ಬಂದಷ್ಟು ಜ್ಞಾಪಕ ಆಗುತ್ತೆ, ಏನು ಮಾಡ್ಬೇಕು ಅದಕ್ಕೆ? ಅಯ್ಯೋ ಅಯ್ಯೋ, ಅದಕ್ಕೆ ಹೊಡ್ಕೊಂಡಿದ್ದೆ ಹೊಡ್ಕೊಂಡಿದ್ದೆ, ಎಷ್ಟು ಹೊಡ್ಕೊಂಡ್ರೆ ಏನು ಬೆಲೆ ಇಲ್ಲ, ಅದು ಅಲ್ಲೋ ಬರಲಿಕ್ಕೆ ಬರೋದಿಲ್ಲ. ಮತ್ತೆ ಅಯ್ಯೋ, ಇದೊಂದು ವಿಷಯ ನಂಬಿಸ್ತಾ, ಇದೊಂದು ಎಂಥ ಪಾಯಿಂಟ್ ಹೋಯ್ತು ಅಂತ ಹೇಳ್ತಾರೆ. ಆ ಕಾಲ ಎಲ್ಲ ಓದಿದ್ದೆ, ಎಲ್ಲ ಎಷ್ಟು ಯೋಚನೆ ಮಾಡಿದ್ರೆ ಜ್ಞಾಪಕನೇ ಆಗಲಿಲ್ಲ, ನಮ್ಮ ಬುದ್ಧಿ ನಮ್ಮ ಕೈಲಿಲ್ಲ ಅಂತ ಆಯ್ತಿಲ್ಲ. ಈಗ ಅದಕ್ಕೆ ಧಿಯೋ ಯೋನಃ ಪ್ರಚೋದಯ. ಅನುಭವಕ್ಕೆ ಬರುತ್ತವಲ್ಲ, ಸುಮ್ಮನೆ ಇದಲ್ಲ, ಅನುಭವಕ್ಕೆ ಬರೋ ಮಾತುಗಳು. ಹೌದೌದು, ಅದಕ್ಕೆ ದೇವರ ವೈಶಿಷ್ಟ್ಯ ಎಷ್ಟು ಅಂತ ಕೇಳಿದರೆ, ಯೋಗ್ಯತೆ ಇದ್ದನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಯೋಗ್ಯತೆ ಬೇಕಾದ್ರೆ ಎಷ್ಟು ದೊಡ್ಡದು ಮಾಡ್ತಾನೆ, ಸ್ವಲ್ಪ ರಬ್ಬರ್ ಎಳೆದ ಹಾಗೆ ವಿತ್ ಇನ್ ದಿ ಲಿಮಿಟ್ಸ್ ದೊಡ್ಡದು ಮಾಡ್ತಾನೆ. ಅದೆಲ್ಲ ಅನುಗ್ರಹ, ಉಳಿದವರ ಆಪತ್ತನ್ನು ಪರಿಹಾರ ಮಾಡ್ತಾನೆ. ಗೊತ್ತಾಯ್ತಾ, ಆ ಗುಣ ಮತ್ತೆ ಹೋಗುದಂತ ಪ್ರಿಂಟ್ ಮಾಡ್ತಾನೆ. ಬಂತು ಜ್ಞಾನ, ಆಮೇಲೆ ಹೋಗ್ಬಿಡ್ತು. ಕರೆಂಟ್ ಬಂತು ಮತ್ತೆ ಹೋಯ್ತು ಅಂತೆ. ಬಂದಿದ್ದು ಹೋಗಲೇಬಾರದು, ಆ ದೊಡ್ಡ ಅನುಗ್ರಹ. ಅದು ಹೇಳಿದ್ದು ತಿಳಿಬೇಕು, ತಿಳಿದಿದ್ದು ಮರಿಬಿಕೊಡುದು, ಮತ್ತೆ ಮರೆಯದ ಮುಂದೆ ಬೆಳಿಬೇಕದು. ಅದೆಲ್ಲ ಪ್ರತಿಷ್ಠೆಯಲ್ಲಿ ಯಾರು ದೇವ ಬೇಕು? ದೇವರ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ದೇವರು ಆಲ್ ಇನ್ ಆಲ್. ಈ ರೀತಿ ದೇವರ ಬಗ್ಗೆ ಯಾರು ಹೇಳಿದ್ದಿಲ್ಲ. ಆಚಾರ ಒಬ್ಬರೇ ದೇವರ ಬಗ್ಗೆ ಆ ರೀತಿ ಹೇಳಿದ್ದು. ದೇವರ ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್, ಆಮ್ನಿ ಸೆಂಟ್ ಅಂತ ಹೇಳ್ತೇವಲ್ಲ, ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ, ಸರ್ವವ್ಯಾಪ್ತ. ಈ ಕಾನ್ಸೆಪ್ಟ್ ಜಗತ್ತಿನ ಯಾವ ಮತದಲ್ಲೂ ಇಲ್ಲ ದೇವರ ಬಗ್ಗೆ. ಅದಕ್ಕೆ ಅದು ದೇವ್ರನ್ನ ಒಪ್ಪೋದಿಲ್ಲ, ದೇವ್ರನ್ನ ಒಪ್ಪೋದಿಲ್ಲ ಅಂತಾರಲ್ಲ, ಹೌದು, ಅಂಥ ದೇವ್ರನ್ನ ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ದೇವ್ರನ್ನ ಒಪ್ಪೋದಿಲ್ಲ ಅಂತ ಅಕಸ್ಮಾತ್ ಯಾರು ಹೇಳಿದರೆ ಯಾಕೆ ಒಪ್ಪೋದಿಲ್ಲ? ಈ ದೇವ್ರು ಹೀಗೆ ಹೇಳ್ತಾರೆ ಒಪ್ಪೋದು. ಕರೆಕ್ಟ್, ನಿಮ್ಮ ದೇವ್ರ ಒಪ್ಪಲಿಕ್ಕೆ ದೇವರೇ ಅಲ್ಲ. ಇವಾಗ ಕಪ್ಪು ಪದಾರ್ಥ ಅಂತ ತೋರಿಸಿ, ನೀವು ನಿಂತೋರು ತಾರ್ ತೋರಿಸಿ ಹಾಲು ಅಂದ್ರೆ ಯಾರು ಒಪ್ತಾರೆ ಅದನ್ನ? ಅದು ಆಚಾರ ಹೇಳಿದ ದೇವ್ರನ್ನ ಒಪ್ಪೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಯಾವ ಡಿಫೆಕ್ಟ್ ಇಲ್ಲದ ದೇವ್ರು. ಅದು ಹೇಳಿದ್ನಲ್ಲ ಒಬ್ಬ ಯಾರು ನಾಸ್ತಿಕರು, ಯಾವುದೋ ಒಂದು ಉಪನ್ಯಾಸ ಇತ್ತು, ಎಲ್ಲ ಮುಗಿದ ಮೇಲೆ ದೇವ್ರ ಒಪ್ಪೋದಿಲ್ಲ ಅಂತ ಅನೌನ್ಸ್ ಮಾಡಿದ ಆತ ಪಾಪ, ಬಹಳ ಫೇಮಸ್ ವ್ಯಕ್ತಿನೇ. ಆಮೇಲೆ ಮುಗಿದ ಮೇಲೆ ದೇವ್ರ ಬಗ್ಗೆ ಇವು ಹೇಳ್ತಾ ಇರೋದು, 10 ನಿಮಿಷ ಹೇಳಿದ ತಕ್ಷಣ ಇಂಥ ದೇವ್ರನ್ನ ಒಪ್ತೀನಿ ಅಂತ ಹೇಳಿ, ಇಂಥ ದೇವ್ರನ್ನ ಒಪ್ತೀನಿ ನಾನು. ಗೊತ್ತಾಯ್ತಾ? ಯಾಕಂದ್ರೆ ಉಡದ ಕಮರ್ಷಿಯಲ್ ದೇವ್ರನ್ನ ಕೇಳಿ ಕೇಳಿ ತಲೆ ಕೆಟ್ಟೋಗ್ಬಿಟ್ಟಿದ್ದಾರೆ ಅವ್ರಿಗೆ ಅಂತ ಹೇಳ್ತಾರೆ. ದೇವ್ರ ಕಮರ್ಷಿಯಲ್ ಅಲ್ಲ, ಆತ ಪೂರ್ಣ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಡಿಫೆಕ್ಟ್ಸ್ ಇಲ್ಲ, ಎಲ್ಲ ಹೇಳ್ತಾ ಹೋದಂತೆ ಇವೆಲ್ಲ ಮೋಸ್ಟ್ ಐಡಿಯಲ್ ಕಾನ್ಸೆಪ್ಟ್ ಅದು. ಆ ರೀತಿ ಯಾವ ಮತ್ತಲ್ಲೂ ಸಿಗೋದಿಲ್ಲ. ಅದಕ್ಕೆ ಆ ರೀತಿ ಡಿಸ್ಟರ್ಬ್ಡ್ ಮೈಂಡ್ ಅವ್ರಿಗಿಂತ ನ್ಯಾಚುರಲ್ ಅದು. ತಿಳಿತಾ? ಡಿಸ್ಟರ್ಬ್ಡ್ ಮೈಂಡು ಸರಿ ಇಲ್ಲೇ ಇಲ್ಲ ಅವ್ರಿಗೆ. ಒಪ್ತಾನೆ, ಒಪ್ಬಿಟ್ಟು ಆಮೇಲೆ ಮತ್ತೆ ಬದಲಾಯಿಸಲೇ ಇಲ್ಲ, ಮತ್ತನ್ನು ಸಾಯೋರಿಗೂ ಬದಲಾಯಿಸಲಿಲ್ಲ. ಒಪ್ತೀರಿ ಅಂದ್ರೆ ಒಪ್ತೀರಿ ಅಂತ ಹೇಳಿದ್ರು. ಹೌದು, ಅದು ಕೆಲವೊಮ್ಮೆ ಇತ್ತು, ಈಗ ಇತ್ತೀಚೆಗೆ ಬರುತ್ತೆ. ಅಕ್ಷರಿ ವೇದಗಳನ್ನ ಲಿಖಿತವಾಗಿ ಓದಬಾರದು, ಕೇಳಿಯೇ ಬರಬೇಕು ಅಂತ ಅರ್ಥ. ಕೇಳಿನೇ ಬರಬೇಕು, ಅದಕ್ಕೆ ಶ್ರುತಿ, ಶ್ರುತಿ, ದೃಷ್ಟಿ ಎರಡು ಹೆಸರು. ಅವಕ್ಕೆ ಅದು ಮಹಾಭಾರತ ಬರೆಸಿದ್ದು, ವೇದನ ಅಲ್ಲ, ವೇದನ ಇತ್ತು 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 ಅಂಬ ಹೇಳ ತಪ್ಪದು ಅಂತ ಹೇಳಿ ನಾನು ಉತ್ತರ ಕೊಟ್ಟಿನ. ರುಕ್ಮಿಣಿ ಪತ್ರ ಬಂದ್ರೆ ಉತ್ತರ ಸಿಗ್ತದೆ ಅದಕ್ಕೆ. ಅರ್ಥ ಆಯ್ತಾ? ಗಣೇಶಗಳು ಬರೆಸಿದ್ರು ಮೊದಲೇ ಉತ್ತರ ಇದೆ. ಮತ್ತೆ ಲಿಪಿ ಇಲ್ಲ ಅಂತ ಹೇಳಲೇಬಾರದು. ಲಿಪಿನೂ ಅನಾದಿಯಾಗಿದೆ, ವೇದಗಳು ಇದೆ. ಆದ್ರೆ ವೇದಗಳು ಮಾತ್ರ ಓದಿ ಓದಿ ಬರಬಾರ್ದು, ಅದು ಕೇಳಿ ಬರಬೇಕು. ಅದಕ್ಕೆ ಶ್ರುತಿ, ಶ್ರುತಿ ಅಂತಾನೆ ಹೇಳ್ತಾರೆ. ಹಾ, ದೃಷ್ಟಿ ದೇವರಿಗೆ ಕಾಣುತ್ತೆ, ಉಳಿದವರೆಲ್ಲ ಅದ್ರ ಕೇಳ್ಕೊಂಡು ತಿಳ್ಕೋಬೇಕೆ ಹೊರತು ಹಾಗೆ ಓದ್ಕೊಂಡು ತಿಳ್ಕೋಬಾರ್ದು. ಓದ್ಕೊಂಡ್ರೆ ಜ್ಞಾನ ಅಲ್ಲ. ಉಸಿರಂದ್ರೆ ಎಫಲ್ ಡೆಸ್ ಆಗ್ಬಿಟ್ರು, ಉಸಿರು ಬಿಟ್ಟ ಸರಿ ಸಹ ತಂದೆ ವೇದ ಹೇಳ್ತಾರೆ ಅಂದ್ರೆ ಅಂದ್ರೆ ಸಲಿ ದೇವರಿಗೆ ಎಫಲ್ಟೆಸ್ ಆಗಿ ವೇದ ಹೇಳುತ್ತೆ. ಅನಂತ ವೇದಗಳಿರೋದು, ಒಂದು 4 ಅಕ್ಷರ ಓದೋ ಹೊತ್ತಿಗೆ ಇಲ್ಲ ಹೇಳಿ ಸುಸ್ತಾಗುತ್ತೆ, ಇಲ್ಲ ಮರ್ತ ಹೋಗುತ್ತೆ. ಅಂಥದ್ರೆ ಎವ್ರಿ ಮೊಮೆಂಟ್, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅನಂತ ವೇದ ಹೇಳ್ತಾರೆ ಅಂದ್ರೆ ಎಷ್ಟು ಅನಂತ ವೇದ ಅದನ್ನು ಮರಿಬಾರ್ದು. ಏನೋ ಬಂದು ಪುರುಷ ಸುಸ್ತ ಬಡಿತಾ ಸುಸ್ತ ಹೇಳೋದಲ್ಲ, ಅನಂತ ವೇದಗಳು ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಹೇಳ್ತಾನೆ. ಮತ್ತೆ ದೇವ್ರ ಸಾಮರ್ಥ್ಯ ಹೇಳಿ, ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಂ ಯತಃ ಅನಿಶಂ. ಎವ್ರಿ ಮೊಮೆಂಟಲ್ಲಿ ಉಚ್ಚಾರಣೆ ಮಾಡ್ತಾರೆ ಅಂದರೆ ಅದು ದೊಡ್ಡ ಥರ ಆಗಲಿಲ್ಲ, ಇಲ್ಲಪ್ಪ ತುಂಬ ಕಷ್ಟಪಟ್ಟು ಹೇಳ್ತಾರ, ಅದೇ ಉಸಿರು ಬಿಟ್ಟರೆ ಸಲೀಸಾಗಿ ಅಂತ. ಅದಕ್ಕೆ ಹೇಳಿದ್ರಲ್ಲಿ ಪ್ರಯಾಸ ಇಲ್ಲ, ಉಸಿರು ಬಿಟ್ಟ ಸಲೀಸಾಗಿ ಕೆಲಸ ಮಾಡ್ತಾರೆ. ಹನುಮಂತ ದೇವ್ ಹೂ ತಂದ್ರೆ ಸಲೀಸಾಗಿ ಕೆಲಸ ಮಾಡಿದ್ರು ಅಂದ್ರೆ ಅರ್ಥ ಏನು? ಶ್ರಮ ಆಗಲಿಲ್ಲ ಅಂತ. ನಮಗೆ ಕೆಲಸ ಮಾಡೋದು ಮಾಡೋದಿಲ್ಲ, ಮಾಡಿದರೆ ಶ್ರಮ ಆಗುತ್ತೆ, ಅದು ಭಾರಿ ಶ್ರಮ ಆಗುತ್ತೆ ಕೆಲಸ ಅಲ್ಲ. ಆದರೆ ದೇವರಿಗೆ ಶ್ರಮದ ಹೆಸರೇ ಇಲ್ಲ, ಒಂದು ಸರ್ತಿ ಎರಡು ಸರ್ತಿ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಉಚ್ಚಾರಣೆ ಮಾಡ್ತಾನೆ. ಎಂದೆಂದೆಂದು ಆಯಾಸದ ಹೆಸರೇ ಇಲ್ಲ, ಎಲ್ಲೂ ಮರವಿಲ್ಲ, ಇದಿಲ್ಲ, ಏನೇನೂ ಇಲ್ಲ. ಹಾಗೆ ಸರ್ವಜ್ಞತ್ವ ಅಂಬೋದು ಎಷ್ಟು ಗ್ರೇಟ್ ಅಂತ ಗೊತ್ತಾಯ್ತು. ಬಂದೇ ಬರುತ್ತೆ, ಅದು ಹೇಳ್ಬಿಟ್ಟಿದ್ರು ರತ್ನಿದೆ, ಎಲ್ಲ ಹೇಳ್ಬಿಟ್ಟಿದ್ರು. ಬರದ ಅಂತ ಹೇಳಿದ ತಕ್ಷಣ ಶುರುವಾಯ್ತು ಬರದ. ಕಂಪೋಸ್ ಬರೆಯೋದಾದ್ರೆ ಹಾಗಲ್ಲ, ಕಂಪೋಸ್ ಮಾಡೋದು ಅಂತ ಅರ್ಥ. ಕಂಪೋಸರ್ ಬೈ ಗಾಡ್ ಅಂತ ಹೇಳಿದ ತಕ್ಷಣ ಗಾಡ್ ಇದ್ದಾನೆ ಅಂತ ಗೊತ್ತಾಗದೆ ವೇದದಿಂದ. ಸೊ ವೇದದಿಂದ ಗೊತ್ತಾಯ್ತು ಗಾಡ್ ಅಂತ ಹೇಳಿದ್ರೆ ಅರ್ಥ ಏನದಕ್ಕೀಗ? ಅದು ಹೇಳಿ ಅನ್ಯೋನ್ಯಾಸ್ರಿ ಅಂತ ಕರೀತಾರೆ. ವೇದ ಒಪ್ಪೋರಿಗೆ ದೇವ್ರನ್ನ ಒಪ್ಪಾಗಿಲ್ಲ, ದೇವ್ರ ಒಪ್ಪೋರಿಗೆ ವೇದ ಒಪ್ಪಾಗಿಲ್ಲ. ಅದಕ್ಕೆ ಏನಂತಾರೆ? ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳ್ಬಾರ್ದು, ಅದೇ ಥರ ಹೇಳಿದ್ರೆ ತತ್ವ ನಿರ್ಣಯದಲ್ಲಾಗಲೇ ರೋಗಾದೀನ ಹೇಳಕ್ ಬರೋದಿಲ್ಲ. ದೇವ್ರು ಬರೆದಿದ್ದಲ್ಲ, ದೇವ್ರು ತಾನೇ ಹೇಳಿದ್ದಾನೆ ಬರೋದಿಲ್ಲ ಅಂತ ಹೇಳಿ. ಇನ್ನ ಒಪ್ಪತ್ತು ಯಾರೋ ಒಪ್ಪಲಿಕ್ಕೆ ಬರಲ್ಲ ಅದನ್ನು. ಅಸ್ವಾತಂತ್ರ್ಯಾತ್ ಅಪ್ರಾಧಾನ್ಯಂ ಪ್ರಸಜ್ಜೇತ ಇತಿ ತಥಾಚ ಮಹಾತಾತ್ಪರ್ಯ ವಿರೋಧ ಇತ್ಯುಕ್ತಂ ಭವತಿ ಸಾಕ್ಷಾತ್ ಪ್ರಸಂಗ ಸಂಭವೇಪಿ ಉತ್ಪಾದನಾರ್ಥಮೇವ ಮುಕ್ತಂ. ಸಾಕ್ಷಾತ್ ಪ್ರಸಂಗ ಅಂತ ಹೇಳಿದ್ರೇನು? ಡೈರೆಕ್ಟ್ ತರ್ಕದಿಂದ ಅಂದಂತೆ ತೆಗೆದಾಕಬಹುದು, ಶಿಷ್ಯರಿಗೆ ತಿಳಿಸೋಕ್ಕೋಸ್ಕರ ಇಷ್ಟಲ್ಲಿ ಬಿಡಿಸಿ ಹೇಳಿದರು ಅಂತ ಅರ್ಥ. ಮುಂದೆ ಉತ್ಪತ್ತಿ ವಚನಾನಿ ಅಭಿವ್ಯಕ್ತಿಯ ಅಭಿವ್ಯಕ್ತ್ಯರ್ಥಾನಿ ಅಭಿಮಾನಿ ದೇವತಾ ವಿಷಯಾಣಿ ಚಾ. ಆಗ ಒಂದು ಮಾತು ತೆಗೆದ. ವೇದಗಳ ಅಕ್ಷರ ಅಂತ ಹೇಳಿದರೆ ಅನಾದಿ ಮತ್ತು ನಿತ್ಯ ಅಂತ ಹೇಳಿದರೆ ಆದರೆ ರುಜ ಸಾಮಾನ್ಯ ಜಗ್ನಿರೆಯೇ ಪುರುಷೋಕ್ತನೇ ಹೇಳುತ್ತೆ. ಋಗ್ವೇದ ಸಾಮವೇದಾದಿಗಳು ಹುಟ್ಟಿದವು ಅಂತ ಅರ್ಥ ಹೇಳಿದ್ದಾರೆ. ಅರ್ಥ ಆಯ್ತು. ಅಂದಮೇಲೆ ನೀವು ಇಷ್ಟೊತ್ತು ಹೇಳಿದ್ದೆಲ್ಲ ಹೋಯ್ತಲ್ಲ ಅಂತ ಕೇಳಿದರೆ, ಉತ್ಪತ್ತಿ ವಚನಾನಿ ಅಭಿವ್ಯಕ್ತಿ ಅರ್ಥಾನಿ, ಎಲ್ಲೆಲ್ಲಿ ವೇದಗಳು ಹುಟ್ಟಿದ್ವು ಅಂತ ಹೇಳ್ತಾರೋ ಅವಿವ್ಯಕ್ತವಾದುವಂತ ಅರ್ಥನೇ ಹೊರತು ಬರೆಯಲ್ಪ ಹೊಸ ರಚಿತವಾದುವಂತ ಅರ್ಥ ಅಲ್ಲ. ಇದು ಒಂದರ್ಥ. ಇನ್ನೊಂದರ್ಥ, ಅಭಿಮಾನಿ ದೇವತಾ ವಿಷಯಾಣಿಚ, ಅಭಿಮಾನಿ ದೇವತೆಗಳು ಹುಟ್ಟಿದ್ರು ಅಂತ ಅರ್ಥ. ವೇದಗಳು ಹುಟ್ಟಲಿಲ್ಲ, ಪೋಸ್ಟ್ ಇದೆ. ಈಗ ಅಪಾಯಿಂಟ್ ಆಯ್ತು ಒಬ್ಬರು, ಪೋಸ್ಟ್ ನಿತ್ಯ ಅಪಾಯಿಂಟೆಡ್ ಪರ್ಸನ್ ಬರ್ತಾನೆ ಹೋಗ್ತಾರೆ, ಅಭಿಮಾನಿ ದೇವರು ಚೇಂಜ್ ಆಗ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಆದ್ದರಿಂದ ಅದು ಸರಿ ಹೋಯ್ತು. ಅಭಿಮಾನಿ ದೇವತೆಗಳು ಎಲ್ಲೆಲ್ಲಿ ಋಗ್ಯ ಸಾಮಾನ್ಯ ಜಗ್ನಿರೇ, ಋಗ್ವೇದ ಅಭಿಮಾನಿ ದೇವತೆಗಳು ಹುಟ್ಟಿದರು, ಸಾಮ್ಯದ ಅಭಿಮಾನಿ ದೇವತೆಗಳು ಹುಟ್ಟಿದರು, ವ್ಯತ್ಯಾಸ ಆಗಲೇ ಇಲ್ಲ. ಅರ್ಥ ಆಯ್ತು. ಪರ್ಮನೆಂಟ್ ಪೋಸ್ಟ್ಗೆ ಇವನು ಅಪಾಯಿಂಟ್ ಆದ, ರಿಟೈರ್ ಆಗಿ ಇನ್ನೊಬ್ಬರು ಬಂದ. ಆ ಥರ ವ್ಯತ್ಯಾಸ ಇದೆಯೇ ಹೊರತು ಆ ವೇದಗಳು ಹುಟ್ಟೋದಿಲ್ಲ. ಇನ್ನೊಂದು ಅರ್ಥ, ಅಭಿವ್ಯಕ್ತಿ ಆಗುತ್ತೆ. ಇರೋದೇ ಹೊರಗೆ ಕಂಡ್ರೆ ಏನಂತಾರೆ ಅಂದರೆ ಅಭಿವ್ಯಕ್ತಿ. ವೇದವ್ಯಾಸಾವತಾರಕ್ಕಿಂತ ಮುಂಚೆ ಗೌತಮರ ಶಾಪದಿಂದ ಏನಾಗಿತ್ತು, ಎಲ್ಲ ವೇದಗಳು ಮುಚ್ಚೋಗ್ಬಿಟ್ಟಿತ್ತು, ಮತ್ತು ಇರೋ ಅಪವಾದಾದಿಗಳು ಬಂದು ಹೋಗಿತ್ತು. ವೇದವ್ಯಾಸರು ಏನು ಮಾಡಿದರು, ಎಲ್ಲ ಸರಿಯಾದ ಅಭಿವ್ಯಕ್ತಿ ಮಾಡಿದರು. ಅಭಿವ್ಯಕ್ತಿ ಕೆಟ್ಟೋಗಿತ್ತು, ಸರಿ ಮಾಡಿದರು. ಅದಕ್ಕೆ ಸೂರ್ಯ ಇದ್ದಾನೆ ಈಗಿಲ್ಲ, ರಾತ್ರಿ ಹೊತ್ತಿನಲ್ಲಿ ಬೆಳಿಗ್ಗೆ ಕಾಣಿಸ್ತಾನೆ. ಹುಟ್ಟಿದ್ನ ಏನಾದ ಕಾಣಿಸಿದ ಕಾಣಿಸಿದ ಅದಕ್ಕೆ ಏನಂತಾರೆ, ಅವನಂತ ವೇದಿಕೆ ಮತ್ತೆ ಸೂರ್ಯ ಹುಟ್ಟಿದ ಅಂತ ಹೇಳೋದು. ಮತ್ತೆ ಸೂರ್ಯ ಹುಟ್ಟಿದ ಅಂತ ಹೇಳಿದ್ರು ಕೂಡ ಏನರ್ಥ ಅದಕ್ಕೆ, ಸೂರ್ಯ ಕಂಡ ಅಂತ ಅರ್ಥನೆ ಹೊರತು ಹುಟ್ಟಿದ ಅದು ಇಲ್ಲೇ ಇದೆ ಅರ್ಥ. ಸೂರ್ಯ ಹುಟ್ಟಿದ ಅಂತ ವ್ಯವಹಾರ ಮಾಡ್ತೇವೆ, ಹುಟ್ಟಿಲ್ಲ ಅಂತ ನಮಗೆ ಗೊತ್ತಿದೆ. ಸೊ ವೇದಗಳು ಹುಟ್ಟಿದ್ರು ಅಂತ ಹೇಳ್ತಾರೆ, ಹುಟ್ಟಿಲ್ಲ ಭಾರತ ಒಳಗೆ ಇದೆ. ಅರ್ಥ ಆಯ್ತಾ? ಹೇಳೋರಿಗೆ ಅದು ವೇದ ನಿತ್ಯ ಅಂತ ಹೇಳಿ ಆಗಿದೆ ಬೇರೆ ಕಡೆಗೆ, ಅದು ವಿರುದ್ಧ ಹೆಂಗೆ ಹೇಳ್ತಾರೆ ಈಗ? ಅತಿ ಈ ಅರ್ಥನೇ ಮಾಡಬೇಕು. ಹಾಂ, ಅಭಿಮಾನಿತ ಹುಟ್ಟಿದ್ರು ಅಂದ್ರೆ ಈಗ ಋಗ್ವೇದಕ್ಕೆ ಅಭಿಮಾನಿ ದೇವತೆಗಳು, ಸಾಮವೇದಕ್ಕೆ ಎಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳು ಬರ್ತಾರೆ, ಅವ್ರು ಮುಕ್ತಿಗೆ ಹೋಗ್ತಾರೆ, ಇನ್ನೊಬ್ಬ ದೇವತೆ ಬರ್ತಾರೆ. ಮತ್ತೆ ಹುಟ್ಟಿದ್ರು ಅಂತ ಆಯ್ತಲ್ಲಿ, ಆ ಪೋಸ್ಟಿಗೆ ಬಂದ್ರೆ ಏನರ್ಥ ಈಗ? ಹುಟ್ಟಿದಾಗ್ಲಕ್ಕ ಪೋಸ್ಟಿಗೆ ಬರೋದಷ್ಟ, ಇನ್ನೇನು ನಿತ್ಯ ಅವರು ಹುಟ್ಟೋದು ಅಂದ್ರೆ ಅರ್ಥ ಅಷ್ಟೇನೆ, ಕನೆಕ್ಟ್ ಆಗೋದು. ಇರೋ ಪೋಸ್ಟಿಗೆ ಕನೆಕ್ಟ್ ಆಗಿಬಿಟ್ಟು ಹುಟ್ಟಿದ್ರು ಅಂತ ಅರ್ಥ. ಈ ಡೀಲಿಂಕ್ ಆದ ಇಂಜಿನ್ ಸೇರಿಸಿಬಿಟ್ರೆ ಹಾಗೂ ಆಯ್ತು. ಉತ್ಪತ್ತಿ ವಚನ ಇದನ್ನೆಲ್ಲ ಅಲ್ಲೇ ಹೇಳಿದ್ದಾರೆ. ಮತ್ತೆ ಉತ್ಪತ್ತಿ ವಚ ಅಂಶ್ಯಬಿ ಏನಂತ ಹೇಳಿದ್ದಾರೆ ಅಲ್ಲಿ, ಅಭಿಮಾನಿ ದೇವತಾ ಪರವಾಗಿ ತತ್ವ ಹೇಳಿದ್ರೆ ಬ್ರಹ್ಮಾಂಡ ಪುರಾಣದ ವಾಕ್ಯ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾವೇನು ತಿಳ್ಕೊಬೋದು ಇಷ್ಟು ಓದಿದಾಗ? ಆಚಾರ್ಯ ಮಾತಾಡ್ತಿದ್ದು ಆಧಾರ ಎಲ್ಲಿದೆ ಅಂತ ಕೇಳಿದ್ರೆ, ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗೆ ದೊಡ್ಡ ಕೊಟೇಶನ್ ಇತಿ ಬ್ರಹ್ಮಾಂಡೇ ಅಂತ ಮುಗಿಸಿದ್ದಾರೆ. ಅದು ಎಲ್ಲ ವಿಷಯ ಅಲ್ಲಿ ಬಂದಿರೋ, ಮತ್ತೆ ಹೇಳಕ್ಕೆ ಹೋಗ್ಲಿಲ್ಲ. ಪ್ರಮಾಣಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. ಉತ್ಪತ್ತಿ ವಚಾಂಶ್ಯಪಿ ಇತ್ಯಾದಿ ವೇದಕರ್ತಾತ್ರ ಅಭಿವ್ಯಂಜಕ ಇತಿ ಮುಂದೆ ಅಭಿಮಾನಿ ದೇವತಾ ವಿಷಯಾಣಿ ಚ ನಿತ್ಯ ಇತ್ಯುಕ್ತ ಉತ್ಸೃಷ್ಟ ಇತಿ ವಚನಾತ್ ಅನಾದಿ ನಿಧನ ನಿತ್ಯ ವಾಕ್ ಉತ್ಸೃಷ್ಟ ಸ್ವಯಂಭುವ ಇಲ್ಲೇ ಬಂತು ನಿನ್ನೆ. ವಾಕ್ ಉತ್ಸೃಷ್ಟ, ಉತ್ಸೃಷ್ಟ ಅಂದ್ರೆ ಏನೋ ಅಭಿವ್ಯಕ್ತ ಅಂತಾಯ್ತು. ಸೃಷ್ಟ ಉತ್ಸೃಷ್ಟ ಹೊರಗಾಕಲ್ಪಟ್ಟವು ಅಂತ, ಹೊರಗಾಕಲ್ಪಟ್ಟವೇ ಹೊರತು ಸೃಷ್ಟಿಯಾಯಿತು ಅಂತ ಹೇಳೋದಿಲ್ಲ. ಅಭಿವ್ಯಂಜಕೆ ಕರ್ತೃವಚನಂಚೆ ಅಸ್ತಿ, ಆ ರೀತಿ ಅರ್ಥ ಇದೆ. ಈಗ ಯಾರು ಅಭಿವ್ಯಂಜನೆ ಮಾಡ್ತಾನೆ ಏನಂತ ಕರೀತಾರೆ? ವಸುದೇವ ಕೃಷ್ಣನ ತಂದೆ, ವಸುದೇವ ಕೃಷ್ಣನ ತಂದೆ. ನೀವಾದ್ರೂ ತಂದೆನಾ? ಅಲ್ಲೇ ಅಲ್ಲ. ಆದ್ರೂ ಯಾತಕ್ಕೆ ತಂದೆ ಅಂತ ಕರೀತಾರೆ? ಅವತಾರಕ್ಕೆ ನಿಮಿತ್ತ, ಅಲ್ಲ ಅವತಾರಕ್ಕೆ ನಿಮಿತ್ತವಾಗಿದ್ದಕ್ಕೆ ತಂದೆ ಅಂತ ಕರೀತಾರೆ. ಅದೊಂದು ಮಾತಿದೆ. ಹೌದು 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 ಹೌದು. ಅಭಿಮಾನಿ ದೇವತೆ, ಅಭಿಮಾನಿ ದೇವತೆಗಳು ಅಂದ್ರೆ ಏನು? ಅದಕ್ಕೆ ಅವಾಂತರ ಮುಖ್ಯವಾಗಿ ಅಭಿಮಾನಿ ಬೇರೆ ಹೇಳಿಲ್ಲ, ಟೆನೆಂಟ್ ಬೇರೆ, ಓನರ್ ಬೇರೆ. ವೇದದ ಕಸ್ಟೋಡಿಯನ್ ಅವರು, ಮೇಂಟೆನೆನ್ಸ್ ಅಷ್ಟೇ ಹೊರತು ಪ್ರತಿಪಾದ್ಯ ಪರಮಾತ್ಮನೆ. ಮತ್ತೆ ಇಂದ್ರಾದಿ ಸೂಕ್ತಗಳಿದ್ರು ಕೂಡ ಆ ಸೆಕೆಂಡರಿ ಸೆನ್ಸ್ ಅಲ್ಲಿ ಇಂದ್ರಾದಿ ದೇವತರು ಪ್ರತಿಪಾದ್ಯರು ಹೊರತು ಮುಖ್ಯತಃ ಇಂದ್ರ ಅಂದ್ರೆ ನಾರಾಯಣನೇ. ಅಲ್ಲಿ ಮುಖ್ಯಾರ್ಥ ಅಮುಖ್ಯಾರ್ಥ ಎರಡು ತಗೋಬೇಕು. ಇಲ್ಲಿ ಅಭಿಮಾನಿ ನಿಯಾಮಕ, ನಿಯಾಮಕ ಅಂದ್ರೆ ಓನರು, ಅಭಿಮಾನಿ ಅಂದ್ರೆ ಟೆನೆಂಟ್ ಅಷ್ಟೇ. ಆ ದೇವತೆಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಉತ್ಸೃಷ್ಟ ಇತಿ ವಚನ ಅಭಿವ್ಯಂಜಕೆ ಕರ್ತೃತ್ವ ವಚನಂಚ ಅಸ್ತಿ. ಯಾರು ಅಭಿವ್ಯಕ್ತಿ ಕೊಡಿಸ್ತಾರೋ ಅವ್ರಿಗೆ ಕರ್ತರು ಅಂತ ಕರೀತಾರೆ. ವಸುದೇವಾದಿಗಳು ಕೃಷ್ಣನಿಗೆ ಹಾಗೋ ಹಾಗೆ ಒಂದು ವಾಕ್ಯ ಇದೆ, ಕೃಷ್ಣಂ ಶತಪಥಂ ಚಕ್ರೇ. ಮಹಾಭಾರತದಲ್ಲಿ ವಾಕ್ಯ ಬರುತ್ತೆ, ಶತಪಥವನ್ನು ಪೂರ್ತಿ ಬರೆದು ಬಿಟ್ರು ಅಂತ ಹೇಳಿದರು. ಬರೆದು ಬಿಟ್ರು ಅಂದರೆ ಅಭಿವ್ಯಕ್ತಿ ಮಾಡಿದರು ಅಂತ ಅರ್ಥ. ಅಭಿವ್ಯಕ್ತಿ ಮಾಡಿದರು, ಆ ಮನೆ ಕಟ್ಟಿಬಿಟ್ಟ ಅಂತಾರೆ. ಮನೆ ಇವನು ಕಟ್ತಾನ, ಕೊಟ್ಟೋದು ಅವರು, ಹೇ ಅದು ಬಿಟ್ಟೆ ಹೌಸ್ ಅಂದ್ಬಿಡ್ತಾನೆ. ಅವನು ಕಟ್ಟಿಲ್ಲ, ಅವನೇನು ಮಾಡಿ ಕಟ್ಟಿಸಿದ್ದಾನೆ ಅಂತ ಅರ್ಥ. ಅದೇ ರೀತಿಯೇ ಕೃತ ಶತಪಥವನ್ನು ರಚನೆ ಮಾಡಿದರು ಅಂದರೆ ಇರೋದನ್ನು ಹೊರಗಾಕಿದ್ರು ಅಂತ ಅರ್ಥ. ಇನ್ನೊಂದಿನ ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ. ಗೊತ್ತಲ್ಲ ನಮಗೆ, ಕೊಲಂಬಸ್ ಇನ್ವೆಂಟೆಡ್ ಅಮೆರಿಕ ಅಂತ ಯಾರು ಕರೀತಾರ? ಏನಂತಾರೆ ಅದಕ್ಕೆ? ಡಿಸ್ಕವರ್ಡ್ ಅಂತ. ಇವ ಋಷಿಗಳೆಲ್ಲ ಯಾರವರು? ಡಿಸ್ಕವರರ್ಸ್ ಅವರು, ಇನ್ವೆಂಟರ್ಸ್ ಅಲ್ಲ. ಎಲ್ಲ ವಿಷಯ ಮಹಾಭಾರತ ಮಾತ್ರ ರಚನೆ ಮಾಡಿದ್ದು ವೇದವ್ಯಾಸದೇವರು. ವೇದಗಳನ್ನ ಪರವಂತ ಡಿಸ್ಕವರ್ ಮಾಡಿದ್ದೆ ಹೊರತು ಅದಕ್ಕೆ ಮತ್ತು ಋಷಿಗಳು ಡಿಸ್ಕವರ್ ಮಾಡ್ತಾರೆ, ದೇವರು ಡಿಸ್ಕವರ್ ಮಾಡ್ತಾನೆ. ಏನು ಬಾರಿ ಕವರ್ ಡಿಸ್ಕವರ್, ಕವರ್ ಆಗಿದ್ದು ಏನಾಗುತ್ತದ, ಡಿಸ್ಕವರ್ ಆಗುತ್ತೆ ಅಷ್ಟೇ, ಮುಚ್ಚಿ ಹೋಗಿದ್ದು ಹೊರಗೆ ಬರುತ್ತೆ. ಅದೇ ಅಭಿವ್ಯಕ್ತಿ ಅಂದರೆ ಅದೇ ಅರ್ಥ, ಗೊತ್ತಿದ್ದಿಲ್ಲ ಜನ ನೋಡಿದರು ಅಭಿವ್ಯಕ್ತಿ ಮಾಡಿದರು. ಅದೇ ರೀತಿಯೇ ವೇದವ್ಯಾಸರು ಡಿಸ್ಕವರ್ ಮಾಡಿದರು, ಋಷಿಗಳು ಮಾಡಿದರು. ಋಷಿಗಳು ಚೂರು 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 ಮಾಡ್ತಾರೆ, ಅರ್ಥ ಆಯ್ತು. ಪರಮಾತ್ಮ ಏನು ಮಾಡಿದ್ರು, ವೇದವ್ಯಾಸ ಏನು ಮಾಡಿದರು, ಎಂಟೈರ್ ವೇದ ಮಾಡಿದರು. ಅದಕ್ಕೆ ದೇವರು ಡಿಸ್ಕವರಿ ಇವ್ರಿಗೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ಯಾವುದೇ ವೇದ ಮಂತ್ರಕ್ಕೆ ಋಷಿ ದೇವತೆ ಗೊತ್ತಿಲ್ಲ, ವೇದ ಮಂತ್ರ ಹೇಳಬಾರದು. ನಮ್ಮ ವೇದ ಮಂತ್ರ ಗೊತ್ತಿದೆ, ಯಾವುದೊಂದು ಗೊತ್ತಿಲ್ಲ, ಏನು ಮಾಡಬೇಕಾಗ, ಸಿಂಪಲ್. ಅದರ ಯಾವೇ ಋಷಿ, ದೇವರೇ ಋಷಿ, ನಾರಾಯಣನೇ ದೇವತೆ, ಮೂಲವೇತರು, ಯೋಚನೆ ಇಲ್ಲ. ಯಾವ ಲ್ಯಾಂಡ್ ಯಾರ್ದು ಗೊತ್ತಾಗಲಿಲ್ಲ, ಏನಂತಾರೆ ಅದಕ್ಕೆ, ಗೌರ್ಮೆಂಟ್ ಲ್ಯಾಂಡ್ ಅಂದರೆ ಮೂಲ, ನೋಬಡಿಸ್ ಲ್ಯಾಂಡ್ ಅಂದಾಗಿಲ್ಲ, ಗೌರ್ಮೆಂಟ್ ಲ್ಯಾಂಡ್ ಅದು. ಅದೇ ರೀತಿಯೇ ಎಲ್ಲವೂ ಕೂಡ ವೇದವ್ಯಾಸರಿಂದನೇ ಬಂದಿದ್ದು, ಋಷಿನೂ ಅವರೇ, ಪ್ರತಿಪಾದ್ಯ ದೇವತೆಯೂ ಅವರೇ. ಗೊತ್ತಿದ್ದು ಅಲ್ಲಲ್ಲಿದ್ದೆ ಅವಾಗ್ತಾರೆ ಅಷ್ಟೇ, ಇವೆಲ್ಲ ಇವತ್ತು ಅಂಬ ಈಶ್ವರದಿಂದ ಅಂಬ ಈಶ್ವರದಿಂದ ದ್ವೀಪ ಋಷಿ ಅಂತ ಹೇಳಿದರೆ ಪಾರ್ಟ್ ಅಲ್ಲ ಅಷ್ಟೇ, ಇಡೀ ವೇದಕ್ಕೆ ದೇವರೇನೆ. ಕಥಂ ಆದಿತ್ಯಸ್ಥ, ಫಲ ಬರೋದಿಲ್ಲ. ಅದಕ್ಕಾಗಿ ಗೊತ್ತಿದ್ದದ್ದು ಹೇಳಲೇಬೇಕು. ಸಂಧ್ಯಾವಂದನೆ ಏನು ಮಾಡ್ತಾರೆ, ಕೆಲವರು ಶಾರ್ಟ್ಕಟ್ ಮಾಡೋದಕ್ಕೋಸ್ಕರ ಋಷಿ ದೇವತೆ ತೆಗೆದಾಕ್ಬಿಡ್ತಾರೆ. ಹಾಂ, ಆಮೇಲೆ ಅವರಿಗೆ ಬರ್ತಾ ಹೋಗುತ್ತೆ, ಯಾರೋ ಇದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಆದಿತ್ಯ ಹೇಳಬಾರ್ದು ಅಂತ ಹೇಳ್ಬಿಟ್ಟಿದ್ದ. ಅದು ಹೇಳಲೇಬೇಕು. ಪುಸ್ತಕಕ್ಕೆ ಲೇಖಕರ ಹೆಸರು ಪಬ್ಲಿಷರ್ ಇಲ್ಲದೆ ಹೋದರೆ ಹೇಗೋ ಹಾಗೆ, ತಕ್ಷಣ ಪುಸ್ತಕ ನೋಡಿದ ತಕ್ಷಣ ಫಸ್ಟ್ ನೋಡೋದೇನ, ಬರೆದವರು ಪಬ್ಲಿಷರ್ ಯಾರು, ಟೈಟಲ್ಲು ಬರೆದವರು ಪಬ್ಲಿಷರ್, ಅದಿಲ್ಲದೆ ಹೋದರೆ ಏನು ಗೊತ್ತೇ ಆಗೋದಿಲ್ಲ. ಆ ಟೈಪ್ ಯಾವುದೇ ವೇದ ಪತ್ರ ಹೇಳಬೇಕಾದ್ರೆ ಅದೆಲ್ಲ ಗೊತ್ತಿರಲೇಬೇಕು. ಗೊತ್ತಿಲ್ಲದೆ ಹೋದಾಗ ಏನಂತ ತಿಳ್ಕೋಬೇಕು, ದೇವರೇ ಋಷಿ, ದೇವರೇ ಪ್ರತಿಪಾದ್ಯ ದೇವತೆ, ಅವರೇ ಹೊರಗಾಕಿರೋ, ತಿಳ್ಕೊಟ್ರೆ ಮುಗಿದು, ಸಮಸ್ಯೆನೇ ಇಲ್ಲ. ಕಥಂ ಆದಿತ್ಯಸ್ಥ ವೇದಾಹ ತೇನೇ ಇವ ಕ್ರಿಯಂತೆ. ಆದಿತ್ಯ ಕೃಷ್ಣ ಶತಪಥವನ್ನು ಹೇಳಿದರು ಅಂದರೆ ಅಲ್ಲಿ ವಾಕ್ಯದಲ್ಲಿ ಬರೆದರು ಅಂತ ಅರ್ಥ ಮಾಡೋ ಚಾನ್ಸೇ ಇಲ್ಲ. ಆದಿತ್ಯಸ್ಥವಾದ ವೇದಗಳು ಆದಿತ್ಯನಿಂದ, ಆದಿತ್ಯಸ್ಥ ಅಂದ ಮೇಲೆ ಆದಿತ್ಯ ಬರದ ಅಂತ ಅರ್ಥ ಅಲ್ಲ, ಅವನೊಡಗಿವೆ ಈಗಾಗಲೇನೆ, ಚಕ್ರೆಯಿಂದ ಹೊರಗೆ ಹಾಕಿದರು ಅಂತ ಅರ್ಥ. ವಚನ ಮಾತ್ರಾತ್ಯ ನಿರ್ಣಯಾತ್ಮಕ ಶರೀರಕೋಕ್ತಂ ಬಲವತ್, ಬಹಳ ಇಂಪಾರ್ಟೆಂಟ್ ಇದು. ಕೃಷ್ಣಂ ಶತಪಥಂ ಚಕ್ರೆ ಎಂಬುದು ವಚನ, ನವಿಲಕ್ಷಣತ್ವಾದಶ್ಚ ತಥಾತ್ವಂ ಇತ್ಯಾದಿ ವೇದವ್ಯಾಸ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಮತ್ತು ಇದಕ್ಕೆ ವಿರೋಧ ಬಂದಾಗ ಯಾವುದು ಫೈನಲ್ಲು, ಬ್ರಹ್ಮಸೂತ್ರ ಫೈನಲ್, ಆಗ ನಮಗೆ ಸಮಸ್ಯೆನೇ ಬರೋದಿಲ್ಲ. ಇದು ಆಚಾರ್ಯರು ಹೇಳಿಕೊಟ್ಟ ವಿಚಾರ, ಉಳಿದ ಎಲ್ಲ ಮತ್ತಲ್ಲೂ ಬ್ರಹ್ಮಸೂತ್ರಗಳನ್ನು ಫೈನಲ್ ಅಂತ ಒಪ್ಪೋದಿಲ್ಲ. ಬ್ರಹ್ಮ ಸುಪ್ರೀಂ ಕೋರ್ಟ್ ಆದರೆ ಎಷ್ಟು ಉದಾರ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಆದರೆ ಬೇಕಾದ ಬೇಕಾದರೆ ಮಾತು ನಡೆಸ್ತಾರೆ, ಅದನ್ನ ನಡೆಸೋದ್ರೆ ಏನಾಗುತ್ತಾಗದು, ಏನಾಗುತ್ತೆ, ಕಂಟೆ ದೊಡ್ಡ ದೊಡ್ಡ ಅಫೆನ್ಸ್ ಅದು, ಮೊದಲು ಬಿಟ್ಟು ಮಾತಾಡಿದ್ರು ಪ್ರೇಜಿಟ್ ಆಗುತ್ತೆ ಅಂತ ಹೇಳಿದ್ರು. ಆ ರೀತಿ ಆದರೆ ವ್ಯವಸ್ಥೆನೇ ಕೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಆದರೆ ಇದಕ್ಕಿಂತ ಹೆಚ್ಚು ದೊಡ್ಡ ಫ್ಯಾಕ್ಟ್ ನಿಮ್ಮಲ್ಲಿ ಇರ್ಬೋದು, ಅಕ್ಸೆಪ್ಟ್ ಅವ್ರು ಮಾಡದೆ ಹೋದರೆ ಅರ್ಥ ಇಲ್ಲ. ಆ ರೀತಿ ಸುಪ್ರೀಂ ಮೋಸ್ಟ್ ಅಂದರೆ ಬ್ರಹ್ಮಸೂತ್ರಗಳು, ಆ ರೀತಿ ಬ್ರಹ್ಮಸೂತ್ರಗಳು ಭಾಷ್ಯಕ್ಕೆ ತಪ್ಪ ಬರೆದ್ರೂ ಹಾಳಾಗೋಗ್ಲಿ, ಬ್ರಹ್ಮಸೂತ್ರಕ್ಕೆ ಆ ಪೊಸಿಷನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿರೋ. ಸ್ಟೇಟಸ್ ಆಫ್ ಬ್ರಹ್ಮಸೂತ್ರ ಏನೋದನ್ನು, ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮ ವಿಷ್ಯತೆ, ಇದಕ್ಕಿಂತ ದೊಡ್ಡ ಪ್ರಮಾಣ ಅಂತಿಲ್ಲ, ಹೈಯೆಸ್ಟ್ ಇದು. ಅದನ್ನು ಅರ್ಥ ಮಾಡಿಕೊಂಡ್ರೆ ವಚನ ಮಾತ್ರ ಅಚ್ಚ, ವೇದಾದಿಗಳು ವಚನ, ನಿರ್ಣಾಯಕ ನಿರ್ಣಯಾತ್ಮಕ ಶಾರೀರಕೋಕ್ತಂ ಬಲವತ್, ಶಾರೀರಕ ಅಂದರೆ ಬ್ರಹ್ಮಸೂತ್ರಗಳು, ಶಾರೀರಕ ಭಾಷ್ಯ ಅಂತಾನೆ ಅದಕ್ಕೆ, ಶಾರೀರಕ ಸೂತ್ರಗಳು, ಬ್ರಹ್ಮಸೂತ್ರಗಳು, ವೇದಾಂತ ಸೂತ್ರಗಳು, ಇವೆಲ್ಲ ಅದಕ್ಕೆ ಹೆಸರುಗಳು, ವ್ಯಾಸಸೂತ್ರಗಳು, ವಿಷ್ಣು ಸೂತ್ರಗಳು ಹೀಗೆಲ್ಲ ಕರೀತಾರೆ. ನಿರ್ಣಯಾತ್ಮಕ ಶರೀರಕಲ್ಲ, ಶಾರೀರಕ ಅಂತಿರ್ಬೇಕಲ್ಲಿ, ಶಾರೀರಕೋಕ್ತಂ ಬಲವತ್, ಅದು ಹೈಯೆಸ್ಟ್, ಎರಡೂ ಶ್ರೇಷ್ಠ. ಇವೆರಡಕ್ಕೂ ವಿರೋಧ ಬಂದಾಗ ಯಾವ ಶ್ರೇಷ್ಠ, ಬ್ರಹ್ಮಸೂತ್ರ ಶ್ರೇಷ್ಠ. ಅನು ವೇದ ನಿತ್ಯತ್ವವತ್ ತದುಪತ್ತವು ತದುತ್ಪತ್ತವು ಅಪಿ ರುಚ ಸಾಮಾನ್ಯ ಜಗ್ನಿರೇ ಇತ್ಯಾದಿ ಇಷ್ಟೇಳಿದ್ದು ಕೀಟಿಕ. ಇತ್ಯಾದಿ ವಚನಾನಿ ಸಂತಿ ತತ್ ಕಥಂ ನಿರ್ಣಯ ಇತ್ಯತೋ ವಿಪಕ್ಷೇ ಬಾಧಕೋಪೇತಾನಾಂ ನಿತ್ಯತ್ವವಾಕ್ಯಾನಾಂ ಪ್ರಾಬಲ್ಯಾತ್ ಉತ್ಪತ್ತಿ ವಚನಾನಿ ಅನ್ಯಥಾ ವ್ಯಾಖ್ಯೇಯಾನಿ ಇತ್ಯಾಹ ಉತ್ಪತ್ತಿ ಇತಿ. ವೇದಗಳಿಗೆ ಎರಡು ವಾಕ್ಯನೂ ಬರುತ್ತೆ, ವೇದಗಳು ನಿತ್ಯ ಅನ್ನೋ ವಾಕ್ಯನೂ ಬರುತ್ತೆ, ರುಚ ಸಾಮಾನ್ಯ ಜಗ್ನಿರೇನ ವಾಕ್ಯನೂ ಬರುತ್ತೆ. ಈ ಹುಟ್ಟು ವೇದಗಳು ಬರೆಯಲ್ಪಟ್ಟು ಅನ್ನೋ ಮಾತುಗಳು ಸ್ವಲ್ಪ ಇರೋದು, ನಿತ್ಯಾಂಬ ವಾಕ್ಯಗಳು ಬೇಕಾದಷ್ಟಿದೆ. ಅವ ಮೆಜಾರಿಟಿ ಪ್ರಕಾರ ಯಾವುದಕ್ಕೆ ಮಹತ್ವ ಬಂತು, ನಿತ್ಯಾಂಬದಕ್ಕೆ. ಅವ ಇವಕ್ಕೆ ಬಿಡಬಾರದು, ವೇದವಾಕ್ಯ ಆದರೆ ಬಿಡಾಗಿಲ್ಲ, ಏನು ಮಾಡಬೇಕು ಅದಕ್ಕೆ, ಬೇರೆ ಅರ್ಥ ಹೇಳಬೇಕು. ಬೇರೆ ಅರ್ಥ ಅಂದರೆ ಉತ್ಪತ್ತಿ ಅಭಿವ್ಯಕ್ತಿ ಅಭಿಮಾನಿ ದೇವತಾಪರ ಮಾಡಿದ್ರೆ ಸಮಸ್ಯೆ ಬರಲಿಲ್ಲ. ಉತ್ಪತ್ತಿ ವಾಚಿ ಶಬ್ದೋ ಅಭಿವ್ಯಕ್ತೌ ಚ ದೃಷ್ಟಃ ಇತ್ಯತಃ ನಿತ್ಯೇತಿ ಅನಾದಿ ನಿಧನ ನಿತ್ಯ ನಾತು ಉಪಚಾರೇಣ ಇತಿ ಮುಖ್ಯಂ ನಿತ್ಯತ್ವ. ಅನಾದಿ ನಿಧನ ಅಂತ ಹೇಳಿದಾಗ ವೇದಗಳಿಗೆ ಆದಿನೂ ಇಲ್ಲ ನಾಶನೂ ಇಲ್ಲ ಅಂತ ಹೇಳಿದಾಗ ನಿತ್ಯ ಅಂತಾಯಿತು. ಇಲ್ಲಿ ಉತ್ಪತ್ತಿ ಅಂತ ಹೇಳಿದ ಅನಿತ್ಯ ಆಯಿತು. ನಿತ್ಯ ಅನಿತ್ಯ ಎರಡು ಬಂದಾಗ ಅನಿತ್ಯತ್ವವನ್ನು ಬೇರೆ ರೀತಿ ಅರ್ಥ ಮಾಡಬೇಕು ಹೊರತು ನಿತ್ಯತ್ವಕ್ಕೆ ವಿರೋಧ ಬರಬಾರದು. ನಿತ್ಯತ್ವ ಮುಕ್ತ ಪುನಃ ನಮ್ಮಲ್ಲೂ ಇದೆ. ಈಗ ಒಂದು ಪದಾರ್ಥ ಟಿ ವಿ ಕೊಂಡ್ಕೊಂಡು ಹೋದ ಅಂತ ಹೇಳ್ತಾರೆ, ಟಿ ವಿ ತೊಗೊಂಡೋಗ್ತ ಮನೆಯಲ್ಲಿ ತೊಗೊಂಡೋಗ್ಬಿಟ್ರಿ ಏನು ತೋರ್ತ ತೊಗೊಂಡೋಗ್ತಾ ಆಯ್ತು ಅಂತ ಹೇಳಿ ಮುಂದೆ ಆಯ್ತು ತೊಗೊಂಡೋಗ್ಬಿಟ್ರು ಅಂತ. ಲ್ಯಾಂಡ್ ತೊಗೊಂಡೋದಾ, ತೊಗೊಂಡೋಗಕ್ಕೆ ಬರುತ್ತಾ ಅದನ್ನ ಏನು ಮಾಡ್ತಾರೆ ಅದಕ್ಕೆ? ಅಭಿಮಾನಿ ದೇವತೆ ಚೇಂಜ್ ಆಗ್ತಾನೆ, ಗೊತ್ತಾಯ್ತಾ? ಓನರ್ ಚೇಂಜ್ ಆಗ್ತಾನಷ್ಟೇ, ಲ್ಯಾಂಡ್ ಅಲ್ಲೇ ಇರುತ್ತೆ. ಚೇಂಜ್ ಯಾರು ಚೇಂಜ್ ಆಗ್ತಾರೆ ಈಗ? ಓನರ್ ಚೇಂಜ್ ಆಗ್ತಾನಷ್ಟೇ, ಅದೆಲ್ಲರೂ ಖಾತಾಗಿಂತ ಬದಲಾಗಿಬಿಡುತ್ತೆ. ಅಲ್ಲಿ ಟಿ ವಿ ಖಾತಾಗಿಂತ ಬದಲಾಗಬೇಕು, ಅವನ್ನೇ ಹೊತ್ಕೊಂಡು ಹೋಗಿರ್ತಾನೆ. ಅದರಿಂದ ಅಲ್ಲೇನು ಬದಲಾಗಬೇಕಾಗಿಲ್ಲ. ಇಲ್ಲಿ ಅಂದರೆ ಎರಡೇ ವಸ್ತುಗಳೇ, ಟಿ ವಿ ಕೊಂಡ ಅಂತಲೂ ಇದೆ, ಮನೆ ಕೊಂಡ ಅಂತಿದೆ, ಭೂಮಿ ಕೊಂಡ ಅಂತಿದೆ. ಎಷ್ಟು ಅರ್ಥ ಇದೆ ಅದರೊಳಗೆ? ಈಗ ಟಿ ವಿ ಕೊಂಡ ಮಾಡ್ತಾನೆ, ಮನೆ ತೊಗೊಂಡೋದ್ರೆ ಎಲ್ಲರೂ ತೊಗೊಂಡು ಯಾವ ಹೊತ್ಕೊಂಡು ಹೋಗಿಬಿಡ್ತೀರಿ ಎಲ್ಲರೂ ಕೂಡ. ಇರ್ತಾನೆ ಇರಲಿಲ್ಲ ಸೈಟಲ್ಲಿ, ಸೈಟ್ ಅಲ್ಲೇ ಇರುತ್ತೆ, ಬದಲಾವಣೆ ಆಗೋದೇ ಇಲ್ಲ. ಆದರೆ ತೊಗೊಂಡೋದ ಇಲ್ಲೇ ನಂದಲ್ಲ, ಇಲ್ಲ ತೊಗೊಂಡೋಗಿ ಆಯ್ತು, ಅಲ್ಲೇ ತೊಗೊಂಡೋಗಾಯ್ತು ಅಂತ ಹೇಳ್ತಾನೆ. ಅವನು ಕೊಟ್ಟೋಗಾಯ್ತು, ತೊಗೊಂಡೋಗಾಯ್ತು ಅಂತಾನೆ. ಅಲ್ಲೇ ಬಿದ್ದಿದೆಯಲ್ಲ ಅಂತ ಕೇಳಿದರೆ ಉಳಿದವ್ರಿಗೆ ಅರ್ಥ ಆಗಲ್ಲ. ಏ ದೊಡ್ಡ ಅರ್ಥ ಹೀಗೆ ಅಂತ. ಸೊ ವೇದಗಳು ಹಾಗೆ, ವೇದಗಳು ಬರೆಯಲ್ಪಟ್ಟವು ಅಂದರೆ ಅಭಿಮಾನಿ ದೇವತೆಗಳು ಬೇರೆ ಆಗಿದ್ದಾರೆ ಅಂತ ಅರ್ಥ. ಅನಾದಿ ನಿಧನ ನಿಧನ ಲೋಕದಲ್ಲಿ ವ್ಯವಹಾರ ಇರೋದೇ ಇವೆಲ್ಲ ಕೂಡ, ಹೊಸ್ತೇನಲ್ಲ, ಎರಡಕ್ಕೂ ಹೀಗೆ ವ್ಯವಹಾರ ಮಾಡೋದು. ಯಾವುದ್ರ ಬಗ್ಗೆ ಮಾತಾಡ್ತೇವೆ ಅನ್ನೋದ್ರ ಮೇಲೆ ಅರ್ಥ ಹೇಗೆ ಮಾಡಬೇಕು ಅಂತ ಡಿಪೆಂಡ್ ಆಗುತ್ತೆ. ಅನಾದಿ ನಿಧನ ನಿತ್ಯ, ದುಡ್ಡು ಕೊಡೋದು ಕೈಲಿ ಕೊಟ್ಬಿಡ್ತಾನೆ, ಬೆಂಕಿ ಕೊಡೋದು ಕೈಲಿ ಕೊಟ್ಟರೆ ಗತಿಯಾಗುತ್ತೆ. ದುಡ್ಡು ಕೊಡೋ ಕೈಲಿ ಕೊಟ್ಬಿಟ್ಟ, ಬೆಂಕಿ ತೊಡ್ ಕೈಲಿ ಹಾಕಿದ್ರೆ ಹಾಕಿಬಿಟ್ಟ, ಎಷ್ಟು ಹಾಕಿದ್ರು ದಡ್ಡ ತಿಸ್ಕೊಂಡವರು ದಡ್ಡ ಆಗಿಬಿಡ್ತ. ಅಲ್ಲಿ ಕೊಟ್ಟಾದ್ರೆ ಬೇರೆ ರೀತಿ ಅರ್ಥ ಆಗ, ಬೆಂಕಿ ಕೊಡೋ ಪ್ರೊಸೆಸ್ ಬೇರೆ, ಆ ಚೆಕ್ ಕೊಡೋ ಪ್ರೊಸೆಸ್ ಬೇರೆ. ಲೆಟ್ರ್ ಬರ್ಕೊಂಡು ಚೆಕ್ ಕೊಡೋದಿಲ್ಲ, ಅಷ್ಟು ದುಡ್ಡು ಕೊಡೋದಿಲ್ಲ. ಏನು ಕೊಡಬೇಕು? ಫಾರಮ್ ಅಲ್ಲೇ ಕೊಡಬೇಕು, ಲೆಟ್ರ್ ಕೊಟ್ಟರೆ ಕೊಡೋದಿಲ್ಲ. ಅಲ್ಲಿ ಕೆಲವು ನಿಯಮಗಳಿರ್ತವೆ, ಅದು ಅರ್ಥ ಉಪಯೋಗಿಸ್ಬೇಕಾದ್ರೆ ಏನಂತ ಉಪಯೋಗಿಸ್ತಾರೆ? ದುಡ್ಡು ಕೊಟ್ಟ ಚೆಕ್ ಕೊಟ್ಟ ಹಾಗೆ ಉಪಯೋಗಿಸೋದು. ಆದರೆ ಪದ್ಧತಿ ಸರಿಯಾಗಿ ನೋಡಿದಾಗ ಏನು ಪ್ರೊಸೀಜರ್ ಏನಂತ ಅರ್ಥ ಆಗುತ್ತೆ. ಜಗ್ನಿರೆ ಅಂದ್ರೆ ಏನರ್ಥ? ಜನಿ ಪ್ರಾದುರ್ಭಾವೆ, ಹುಟ್ಟಿದ್ವು ಅಂತ. ಆ್ಯಕ್ಚುಲಿ ಜನಿ ಶಬ್ದಕ್ಕೆ ಸರಿಯಾದ ಅರ್ಥ ತಗೊಂಡ್ರೆ ವೇದದಲ್ಲೂ ಕೂಡ ಅಭಿವ್ಯಕ್ತಿ ಅಂತಾನೆ ಅರ್ಥ. ಜನಿ ಶಬ್ದಕ್ಕೆ ಏನಿರೋದ ಅರ್ಥ? ಜನಿ ಪ್ರಾದುರ್ಭಾವೆ ಅಂತೇನಿರೋದು. ಪ್ರಾದುರ್ಭಾವ ಅಂದ್ರೆ ಏನು? ಇರೋದು ಕಾಣೋದು ಅಂತ ಅರ್ಥ. ಸೊ ಜಗ್ನಿರೆ ಸರಿಯಾದ ಅರ್ಥನೇ ಇದೆ, ನೀವು ಬೇರೆ ಅರ್ಥ ಹೇಳ್ತಿದ್ದೀರಿ ಹೊರತು ಬೇರೆ ಅಲ್ಲ. ಕೃಷ್ಣ ಜಗ್ನೆ ಹೌದು, ಅದು ಪ್ರಾದುರ್ಭೂತನಾದ ಅಂತ ಅರ್ಥ. ಅದೆಲ್ಲ ನಿರ್ಣಯದಲ್ಲಿ ಹೇಳಿದ್ದಾರೆ, ತತ್ವ ನಿರ್ಣಯದೊಳಗೆ, ಯಾವುದನ್ನು ಮರಿಬಾರದಷ್ಟೇ. ತತ್ರ ಗತ್ಯಂತರಾಭಾವ ವ್ಯಕ್ತಿರೇವ ಗ್ರಾಹ್ಯ ಇತ್ಯರ್ಥ. ಸೊ ಈಗ ಹುಟ್ಟಿದ ಅಂಬೋದಕ್ಕೆ ಎರಡು ಅರ್ಥ ಇದೆ. ನಿತ್ಯ ನಿತ್ಯ ಅಂಬೋದು ಪ್ರೂವ್ ಆಗಿರೋದ್ರಿಂದ ವ್ಯಕ್ತಿ ಅಂತ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅನ್ಯತ್ರಾಪಿ ಪ್ರಯೋಗಂ ಕರೆಸೇತಿ ಅಭಿವ್ಯಂಜಕ ಇತಿ ಶತಪಥ ಅಭಿವ್ಯಂಜಕತೆಯ ನಿಶ್ಚಿತೆ ಯಾಜ್ಞವಲ್ಕೆ ಕರ್ತೃ ಶಬ್ದೋ ಅಸ್ತಿ ಇತ್ಯರ್ಥ. ಶತಪಥವನ್ನ ಯಾಜ್ಞವಲ್ಕರು ರಚನೆ ಮಾಡಿದರು, ಸೂರ್ಯ ಹೇಳಿಕೊಟ್ಟ ಅಂತ ಬರುತ್ತೆ. ಸೂರ್ಯ ಹೇಳಿಕೊಟ್ಟ ರಚನೆ ಮಾಡಿದ್ರು ಅಂದ್ರೆ, ಹೇಳ್ಕೊಟ್ಟಿದ್ರೆ ರಚನೆ ಮಾಡಿದ್ರು ಏನು ಬಂತಿವ್ರು? ಹೇಳ್ಕೊಟ್ಟಿದ್ರೆ ಬೆಳಕಿಗೆ ತಂದರು ಅಂತ ಅರ್ಥ. ಈ ಪ್ರಕಾಶಕ ಪಬ್ಲಿಷರ್ ಏನಂತ ಕರೀತಾರೆ, ಪ್ರಕಾಶಕ ಬರೆದಿದೆ ಅದು ಪ್ರಕಾಶನ ಮಾಡ್ತಾರೆ ಅಷ್ಟೆ, ಅವನ ಆಥರಲ್ಲ. ಸೊ ಪರಮಾತ್ಮ ಎಲ್ಲ ವೇದಗಳ ಪ್ರಕಾಶಕನೇ ಹೊರತು ಏನಲ್ಲ, ಆಥರಲ್ಲ. ಮಹಾಭಾರತಕ್ಕೆ ಆಥರ್ ತಾನೆ, ಆಥರ್ ಕಂ ಪಬ್ಲಿಷರ್ ಎರಡು ತಾನೆ. ಯಜ್ಞವಲ್ಕ್ಯ ಶತಪಥಶ್ಚ ಕರ್ತೈವ ಕಿಂ ನ ಸ್ಯಾತ್ ಇತ್ಯತಃ ಕಥಮಿತಿ ಪ್ರಾಗ್ ಆದಿತ್ಯೇ ಸ್ಥಿತಃ ತಥೋ ಯಾಜ್ಞವಲ್ಕೇನ ಅಧೀತಃ ಇತ್ತೇತತ್ ಪ್ರಮಿತಮಿತ್ಯರ್ಥಃ. ಪರಮ ಸೂರ್ಯನ ಹತ್ರ ಹೋಗಿ ಕೇಳಿಕೊಂಡ್ರು ಯಾಜ್ಞವಲ್ಕ್ಯರು, ಸೂರ್ಯ ಹೇಳ್ಕೊಟ್ಟಾಯಿತು, ಅದನ್ನು ರಚನೆ ಮಾಡಿದರು ಅಂದರೆ ಪ್ರಕಾಶನ ಮಾಡಿದರು ಅಂತ ಅಷ್ಟೇ ಅರ್ಥ. ಸೂರ್ಯನ ಮೂಲಕ ಇವರಿ ಬಂತು, ಇವ್ರ ಮೂಲಕ ಜಗತ್ತಿ ಬಂತು. ಈ ಅರ್ಥ ಮಾಡಲೇ ಬೇರೆ ದಾರಿನೇ ಇಲ್ಲ. ವಚನೆ ಇತಿ ರುಚ ಸಾಮಾನಿ ಇತ್ಯಾದಿಕಂ ವಚನ ಮಾತ್ರ. ಈ ರುಚ ಸಾಮಾನಿ ಎಂಬುದು ವಚನ, ನಿತ್ಯತ್ವ ಎಂಬುದು ಬ್ರಹ್ಮಸೂತ್ರ ನಿರ್ಣಯ. ಅತೇ ವಚ ನಿತ್ಯತ್ವ ಬ್ರಹ್ಮಸೂತ್ರಗಳ ಮಾತು. ಎರಡಕ್ಕೆ ವಿರೋಧ ಬಂದಾಗ ಯಾವುದನ್ನು ಒಪ್ಪಬೇಕು ನೋಡಿ. ಬರೀವರು ವಾದ ಮಾಡಿದರು, ಆಮೇಲೆ ಕಮಿಟಿ ಬಂತು, ಕಮಿಟಿ ಬಂದು ನೋಡ್ಕೊಂಡು ಹೋದರು, ಸುಪ್ರೀಂ ಕೋರ್ಟ್ ಒಂದು ಹೇಳಿತು. ಈ ಕಮಿಟಿ ಯಾವ್ದು ಫೈನಲ್ ಆಯ್ತು? ಈಗ ಬರೀ ಮಾತಿಗಿಂತ ನೋಡ್ಕೊಂಡು ಹೋಗಿದ್ದು ಬೆಟರ್ ಆಯಿತು. ಆದರೆ ಸುಪ್ರೀಂ ಜಡ್ಜ್ಮೆಂಟ್ ಕೊಟ್ಟರೆ ಏನೋ ಹೋಯ್ತು ಅಂತ, ಅದು ಫೈನಲ್ ಹುಡ್ಕೊಂಡು. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟೇ ಹೇಳಿದರು, ಅಲ್ಲಿ ಒಬ್ಬನೇ ಹೇಳಿರ್ಬೋದು, ಇವರು ಸಾವಿರಾರು ಜನ ಗಲಾಟೆ ಮಾಡ್ಬೋದು, ಒಬ್ಬನ ಮಾತಿಗೆ ಅಷ್ಟು ಮಹತ್ವ ಇರೋದು. ಒಂದು ಬ್ರಹ್ಮಸೂತ್ರದ ವಾಕ್ಯಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ನೂರಾರು ಸಾವಿರಾರು ವೇದ ವಾಕ್ಯಗಳನ್ನು ಡಿಸೈಡ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ? ಇಡೀ ಇಷ್ಟು ಇಂಡಿಯಾದ 100 ಕೋಟಿ ಜನ ಹೇಳೋದು ಒಂದೇ, ಒಬ್ಬ ಜಡ್ಜ್ ಹೇಳೋದು ಒಂದೇ, ಗೊತ್ತಾಯ್ತು? ಈ 100 ಕೋಟಿ ಜನ ಗಲಾಟೆ ಮಾಡಿದರೂ ಕೂಡ ಒಬ್ಬ ಜಡ್ಜಿನ ಮಾತನ್ನು ಬಿರ್ಲಕ್ಕೆ ಬರೋದಿಲ್ಲ, ಒಬ್ಬನೇ ವ್ಯಕ್ತಿ ಮತ್ತೆ ಅವನು. ಆಗ ನಮಗೆ ಸ್ಟ್ರೆಂತ್ ಆಫ್ ನ್ಯಾಯಾಲಯ ಬ್ರಹ್ಮಸೂತ್ರ ಸ್ಟ್ರೆಂತ್ ಆಗಿರೋದ್ರಿಂದ 564 ಸೂತ್ರ, ಗೊತ್ತಾಯ್ತಾ? ಇಡೀ ಅನಂತ ವೇದಗಳ ಅರ್ಥ ಡಿಸೈಡ್ ಮಾಡುತ್ತೆ, ಎಲ್ಲ ಶಾಸ್ತ್ರ ಅರ್ಥ ಡಿಸೈಡ್ ಮಾಡುತ್ತೆ. ಅದಕ್ಕೆ ವೇದಾಂತ ಶಾಸ್ತ್ರ ಬ್ರಹ್ಮಸೂತ್ರ ಹೈಯೆಸ್ಟ್ ಆಗಲೇ ಕದೇ ಕಾರಣ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರ ಸ್ಟೇಟಸ್ ಭಾರಿ ದೊಡ್ಡದು, ಅದನ್ನು ಹೇಳ್ತಾರೆ ಆಚಾರ್ಯರು. ಹಾ, ಯಾವಾಗ ಫಲ ಬರೋದಾಗಲೇನೆ, ಇದು ಬರೋದ್ರೆ ಫಲ ಬರೋದೇ ಇಲ್ಲ. ಅಯ್ಯೋ, ಬಾಯಿ ಬಂದ ಮಾಡ್ತಾರೆ. ಬ್ರಹ್ಮಸೂತ್ರಗಳು ಬರೆದವರು ಯಾರು ಹೇಳ್ತಾರೆ, ತಪ್ಪು ಹೇಳ್ತಾರೆ ಫಸ್ಟ್. ವೇದವ್ಯಾಸ ಬರೆದ ತಪ್ಪದೇ ಇಲ್ಲ, ಅಪಾಂತರತಮ ಅಂತ ಋಷಿ ಇದ್ದ ಆತ್ ಬರದ ಅಂತ ಹೇಳ್ಬಿಡ್ತಾರೆ. ಯಾರೋ ಋಷಿ ಬರೋದಕ್ಕೆ ನೀವ್ಯಾಕೆ ಅರ್ಥ ಬರ್ಲಿಕ್ಕೆ ಹೋಗ್ತೀರಾಗಿದ್ರೆ, ಹೋಗ್ತಾನೆ ಎಕ್ಸ್ ವೈ ಜೆಡ್ ಬರದ ಇದಾದ್ರೆ ಅದಕ್ಕೇನು ಮಹತ್ವ ಇದೆ? ದೇವ್ ವೇದವ್ಯಾಸ ನಾರಾಯಣ ಬರದ ಅಂತ ಮಹತ್ವ ಇರೋದು. ಅದನ್ನ ಒಪ್ಪಕ್ಕೆ ತಯಾರಿಲ್ಲ. ಒಪ್ಕೊಂಡ್ಬಿಟ್ರೆ ನಾರಾಯಣ ಸರ್ವತೋತ್ವ ಒಪ್ಪಾಗುತ್ತೆ, ಅದಕ್ಕಾಗಿ ಅದನ್ನ ಬಿಟ್ಟುಬಿಟ್ರು. ಅರ್ಥ ಹೇಳೋದಕ್ಕಾಗಲಿಲ್ಲ. ಆಮೇಲೆ ಬ್ರಹ್ಮಸೂತ್ರ ಅದು ಬ್ರಹ್ಮ ಎಂಬುದಕ್ಕೆ ಅರ್ಥ ಹೇಳಕ್ ಬರಲಿಲ್ಲ. ತಿಳಿತಾ, ಪ್ರತಿಯೊಂದು ಸ್ಟೇಜಲ್ಲೂ ತಪ್ಪು ಮಾಡ್ತಾರೆ. ಅದೇ ಆಚಾರ ಸಣ್ಣ ಪುಟ್ಟ ತಪ್ಪಾಗಿದ್ದ ಆಚಾರ ಅವತಾರ ಮಾಡ್ತಿದ್ದೀರ, ಇನ್ನೊಬ್ರು ಕೈ ಕರೆಕ್ಟ್ ಮಾಸ್ಟರ್ ಮುಗಿದೋಗ್ತಿತ್ತು. ಆದರೆ ಡೇ ಟು ಡೇ ತಪ್ಪಿದ್ದರಿಂದ ಪೂರ್ತಿಯಾಗಿ ಬದಲಾಯಿಸಕ್ಕೆ ಅವರೇ ಬರಬೇಕಾಯ್ತು. ಎಸ್ ಶಾಸ್ತ್ರ ಯೋನಿ ಎಸ್ ಯತತ್ ಇತ್ತು ಶಾಸ್ತ್ರ ಯೋನಿತ್ವಂ ಆಗಿದ್ರೆ ಶಾಸ್ತ್ರ ಯೋನಿತ್ವ ಸೂತ್ರ ಕೋಟ್ ಮಾಡ್ತಾರೆ, ಅದಕ್ಕೆ ಅರ್ಥ ಬರೀತಾರೆ, ಅದೆಲ್ಲ ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಡ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂ ಧಿಯಂ.